ಎಲ್ಲಿಂದೆಲ್ಲಿ ವ್ಯತ್ಯಾಸ? ಅದರ ಗುಣ ಮುಖ್ಯವಾಗಬೇಕು ಅಂತ ಹಣ ಮೊದಲಾದರೂ ಮುಖ್ಯ ಆಗಬಾರದು. ಗುಣಕ್ಕೆ ಪ್ರಾಧಾನ್ಯ ಎಂಬುದು ವಿಶಿಷ್ಟವಾದ ಸಿದ್ಧಾಂತ. ಆ ಹಿನ್ನೆಲೆಯಲ್ಲಿ ಅರ್ಜುನನಿಗೆ ಹೇಳಿದ ಅರ್ಜುನ, ಕೃಪೆ ಪ್ರಯೋಜನ ಇಲ್ಲ, ಯುದ್ಧ ಮಾಡಬೇಕು ಮಾಡಬೇಕು. ತಸ್ಮಾತ್ ಯುದ್ಧಸ್ವ ಭಾರತ, ರಾಜ್ಯ ಬೇಡ ಕೋಶ ಬೇಡ ಮಾತಾಡಬೇಡ. ರಾಜ್ಯ ಬೇಡ ಕೋಶ ಬೇಡ ಬಿಟ್ಟುಬಿಡು, ಆದ್ರೆ ಯುದ್ಧ ಬಿಡ್ಲಕ್ಕೆ ಹೋಗಬೇಡ. ಸಂಬಳ ಬೇಡ ಅಂತ ಕೆಲಸ ಬಿಡ್ಲಕ್ಕಾಗತ್ತಾ? ಕೆಲಸ ಮಾಡು, ಸಂಬಳ ಆನರರು ಅಂತ ಕರೀತಾರೆ. ಈಗ ಬರೀ ನರಿ ಆಗಬಾರದು, ಆನರರಿ ಆಗೋದ್ರಲ್ಲಿ ನರಿ ಬುದ್ಧಿ ಅಂತ ಮೋಸ, ಅದು ಉಪಯೋಗ ಇಲ್ಲ. ಸಂಬಳ ತಗೋಬೇಕು, ಕೆಲಸ ಮಾಡಿದ್ರೆ ಸರಿನೇ. ಅದು ಸಂಬಳ ಬೇಡ ಕೆಲಸ ಮಾಡ್ತೀರಾ, ಭಾರಿ ದೊಡ್ಡದು. ಆದ್ರೆ ಸಂಬಳ ಬೇಕು ಕೆಲಸನೇ ಮಾಡೋದಿಲ್ಲ, ಇನ್ನೋ ಡೇಂಜರ್. ಸಂಬಳ ಬೇಕು ಕೆಲಸ ಮಾಡೋದಿಲ್ಲ, ಸಂಬಳ ಬೇಡ ಕೆಲಸನೂ ಬೇಡ, ಅದು ಅಲ್ಲ, ಸರಿಯಲ್ಲ. ಇವತ್ತು ಯುದ್ಧ ಕಾಲಕ್ಕೆ ರಿಸೈನ್ ಮಾಡೋಗ್ತೀನಿ ಅಂತ ಕೇಳಿದ್ರೆ ಸತ್ತು ಅಲ್ಲಿ ಬಿಡೋದಿಲ್ಲ ಅಂತ ಹೇಳ್ತಾರೆ. ಸಂಬಳ ಬೇಡ, ಪೆನ್ಷನ್ ಬೇಡ, ಏನೋ ಬಿಟ್ಬಿಡಿ ವಾಪಸ್ ಅಂದ್ರೆ ಏನಿಲ್ಲ, ಇಷ್ಟು ಕೆಲಸ ಕೊಟ್ಟಿದ್ದೆ ಯುದ್ಧಕ್ಕೋಸ್ಕರ, ಅವತ್ತು ವಾಪಸ್ ಹೋಗ್ತೀನಿ ಅಂದ್ರೆ ಸಾಧ್ಯನೇ ಇಲ್ಲ. ಅಲ್ಲಿ ಮಾಫಲೇಶು ಕದಾಚಾರ್ಯ, ಏನು ಬೇಡ ಅಂದ್ರೆ ಏನು ಬೇಡ, ಯುದ್ಧ ಮಾಡಲೇಬೇಕು. ನೀವು ಸಂಸಾರಕ್ಕೆ ಬಂದಾಗಿದೆ, ಸಂಸಾರ ಯುದ್ಧಕ್ಕೆ ಬಂದಾಗಿದೆ ಕುರುಕ್ಷೇತ್ರಕ್ಕೆ. ಯುದ್ಧ ಮಾಡಿದ್ರೆ ಹೋರಾಡಲಾರೆ ಅಂದ್ರೆ ಸರಿಯಲ್ಲ. ದಿನ ಬೆಳಗಾದ್ರೆ ಹೋರಾಟನೇ. ಯಾರು ಅದನ್ನು ಬೈಕೋತಾರೆ, ಯಾರು ವಿಫಲರಾಗ್ತಾರೆ, ವಿಮುಖರಾಗ್ತಾರೆ, ಅವರೆಂದೂ ಗುರಿ ಸಾಧಿಸೋದಿಲ್ಲ. ಆದ್ದರಿಂದ ಧೈರ್ಯದಿಂದ ದೇವರ ಮೇಲೆ ಭಾರ ಹಾಕಬೇಕು, ಉತ್ಸಾಹದಿಂದ ಬದುಕಬೇಕು. ಜನ ಕಲಿಬೇಕಾದ್ರೆ ಡಲ್ಲ, ಯಾವಾಗ ಬೆಳಿಗ್ಗೆ ನೋಡ್ಲಿ ಡಲ್ಲು, ಮಧ್ಯಾಹ್ನ ಡಲ್ಲು, ಸಾಯಂಕಾಲ ಡಲ್ಲು, ಎಷ್ಟು ಅನ್ಯಾಯ ಅದು. ಒಂದು ಉತ್ಸಾಹದಿಂದ ಇರಬೇಕು, ಉತ್ಸಾಹದಿಂದ ಸಾಧಿಸಬೇಕು. ಬ್ಯಾಸರದಲ್ಲಿ ಗೃಹ ಕರ್ಮವ ಪರಮೋತ್ಸಾಹದಲ್ಲಿ ಮಾಡುತ್ತಾ ಮೂರ್ಜಗದ ಮಹಿತನ ಸೇವೆ ಇದೆಂದು ಸೋಗಿದರೆ ಹೆಗ್ಗದವ ಕಾಯುವುದೇ ಫಲವಿದು ಬಾಳದುದಕ್ಕೆ ಅಂತ ಹೇಳ್ತಾರೆ. ಸಿರಿ ನಿಲಯನ ಗುಣಗಳ ಅರಿತು ಬದಿಸುವುದೇ ಫಲವಿದು ಬಾಳದುದಕ್ಕೆ. ಎಷ್ಟು ಉತ್ಸಾಹ ಇರಬೇಕು, ಉತ್ಸಾಹ ಇಲ್ಲಿ ನೋಡು, ಸಮುದ್ರ ತೆರೆ ಬರ್ತಾ ಇದೆ, ಓಡ್ಕೊತ ಹೋದ, ಉಳ್ಕೊಂಡ, ನೋಡ್ಕೋದ್ರಿಂದ ಬಿದ್ದ, ಅಲ್ಲಿ ಓಡ್ಬೇಕಾದ್ರೆ ಬಂದಾಗಲ್ಲ ಓಡದೆ ಎಲ್ಲೋ ಕೆಲಸಕ್ಕೆ ತದವರಿದ್ದಾರೆ, ಅದಕ್ಕೆ ಯಾರಾಗ್ಲಿಲ್ಲ ಹೋಗ್ತಾರೆ. ಅದು ಬರುತ್ತೆ ಬಿಡುತ್ತೆ ಬೇರೆ ವಿಚಾರ, ನಮ್ಮ ಪ್ರಯತ್ನ ಮಾಡ್ಬೇಕಲ್ಲ. ಬಹಳ ಆಶ್ಚರ್ಯ, ನಿಜವಾದ ಅರ್ಥ ಮನುಷ್ಯನ ಜೀವನ ಹೋರಾಟದಲ್ಲೇ ಇರಬೇಕು ಯಾವಾಗಲೂ ಕೂಡ. ನಮಗೆ ಸುಖ ಬೇಕು ಅಂದ್ರೆ ಸುಖ ಬೇಕು ಅಂತ ಹೇಳಿದ್ರೆ ವಿದ್ಯೆ ಬರೋದಿಲ್ಲ. ವಿದ್ಯಾತುರಾಣ ನ ಸುಖಂ ನ ನಿದ್ರ, ಭೌತಿಕ ವಿದ್ಯೆಗೆ ಸುಖ ಲಾಲಸೆ ಇದ್ದವರಿಗೆ ಬರೋದಿಲ್ಲ ಅಂದಮೇಲೆ, ಅಧ್ಯಾತ್ಮದ ಸುಖ ಬಯಸ್ತಕ್ಕಂಥವನಿಗೆ, ಅಧ್ಯಾತ್ಮ ವಿದ್ಯೆ ಬಯಸ್ತಕ್ಕಂಥವನಿಗೆ ಲೌಕಿಕ ಕಷ್ಟಗಳನ್ನು ಗೆಲ್ಲ ಸಾಮರ್ಥ್ಯ ಇರಬೇಕು. ಅರ್ಜುನ, ವ್ಯರ್ಥ ಕೃಪೆ ಪ್ರಯೋಜನ ಇಲ್ಲ, ಯುದ್ಧಕ್ಕೆ ಸಿದ್ಧನಾಗುವಂತೆ ಎಲ್ಲ ಉಪದೇಶ ಮಾಡಿ, ತಾತ್ವಿಕ ಕಾರಣ ಕೊಟ್ಟು ಉಪದೇಶ ಮಾಡುತ್ತೆ. ಏನ್ ಹೇಳಬಹುದಾಗಿದೆ, ಯುದ್ಧ ಮಾಡೋದಿಲ್ಲ ಅಂತ ಅರ್ಜುನ. ಯುದ್ಧ ಮಾಡುವಂತ ಕೃಷ್ಣ ಮುದೋಗ್ತಿತ್ತು ಅಷ್ಟಕ್ಕೆ. ಕೃಷ್ಣ ಏನೇ ಹೇಳಬೇಕಾಗಿದ್ದಿಲ್ಲ, ಸುಮ್ಮನೆ ಯುದ್ಧ ಮಾಡ್ತಿಲ್ಲ ಅಂದ್ರೆ ಮುದೋಗ್ತಿತ್ತು ಅಷ್ಟೇ. ಕೃಷ್ಣ ಹಾಗೆ ಮಾಡಲಿಲ್ಲ, ಕನ್ವಿನ್ಸ್ ಮಾಡ್ತಾನೆ, ಅದು ಭಾರಿ ಮುಖ್ಯ. ಅದು ಅದಕ್ಕೆ ನಾವು ಯಾವಾಗಲೂ ಧರ್ಮವನ್ನು ಅನುಸರಣೆ ಮಾಡಬೇಕು ಅಂತ ಹೇಳೋದಿದ್ರೆ, ಕನ್ವಿನ್ಸ್ ಮಾಡಿದ್ರೆ ಜನ ಅನುಸರಣೆ ಮಾಡೋ ಹಾಗೆ, ಬರೀ ಒತ್ತಡ ತಂದ್ರೆ ಮಾಡೋದಿಲ್ಲ, ಯೋಚನೆ ಮಾಡಬೇಕು. ಇವತ್ತು ಒತ್ತಡ ತಂದಿದ್ರೆ ಜನ ಏನಿಗೆ ಮಳೆ ಮಾಡು, ಜೋರು ಮಾಡ್ತಾರೆ, ಮಾಡೋದಿಲ್ಲ ಪ್ರೊಟೆಸ್ಟ್ ಮಾಡ್ತಾನೆ. ಆಮೇಲೆ ಯಾಕೆ ಮಾಡಬೇಕು ಹೇಳಿದ್ರೆ ಕಷ್ಟ ಮಾಡ್ತಾನೆ. ಇವತ್ತು ನಾವು ಜೋರು ಮಾಡಿದ್ರೆ ಕೆಲಸ ಮಾಡಿಸಕ್ ಆಗೋದಿಲ್ಲ, ಅದನ್ನು ಒಳ್ಳೆ ರೀತಿಯಲ್ಲಿ ಮಾಡಿಸ್ಬೇಕು, ಒಪ್ಪಿಸಬೇಕು ಮನಸ್ಸು ಯಾವಾಗಲೂ ಕೂಡ. ದೇವರನ್ನು ಇಲ್ಲ ಒಪ್ಪೋದಿಲ್ಲ ಅಂತ ಯಾರ ಅಂದ ನನಗಾಗಬೇಕಾಗಿಲ್ಲ, ಕಾರಣ ಎಲ್ಲ ಕೊಡಬೇಕು, ಎಲ್ಲ ಅರ್ಥ ಎಕ್ಸ್ಪ್ಲೇನ್ ಮಾಡಬೇಕು. ಒಪ್ಕೊಂಡ್ರೆ ಸರಿ, ಆಗಲೇ ಒಪ್ಪೋದಿಲ್ಲ ಅಂದ್ರೆ ಅವನು ಆಸ್ತಿಕ ಅಂತ ಅರ್ಥ. ಗೊತ್ತಿಲ್ಲದೆ ಒಪ್ಪೋದು ಬೇರೆ, ಗೊತ್ತಿದ್ದ ಮೇಲೆ ಒಪ್ಪದವರು ಬೇರೆ. ಆ ದೃಷ್ಟಿಯಲ್ಲಿ ಕನ್ವಿನ್ಸ್ ಮಾ, ಭಗವದ್ಗೀತೆಯ ದೊಡ್ಡ ದೃಷ್ಟಿ ಅದು. ಏನಿಗೆ ಎಂತ ಯಾವ ಲೆವೆಲ್ ಕನ್ವಿನ್ಸ್ ಹೇಳೋದು ಒಂದು, ಎಲ್ಲ ವಿವರಣೆ ಕೊಟ್ಟು ಇದ್ದಕ್ಕಿದ್ದಕ್ಕೆ ಹೇಗೆ ಬರ್ತಾರೋ ಗೊತ್ತೇನು. ಇಲ್ಲೇನೋ ಗೋಡೆ ಕಟ್ಟಿಬಿಡಿ ಅಂತ ಹೇಳಿ ಕಾಂಟ್ರಾಕ್ಟರ್ ಹೇಳ್ತಾನೆ, ದಡ್ಡ ಕಟ್ಟಕ್ ಬರಲ್ಲ ಹಾಗೆಲ್ಲ ಅಂತ ಹೇಳ್ತಾನೆ. ಅದು ಫೌಂಡೇಶನ್ ಇಲ್ಲ ಅಂತ ಹೇಳ್ತಾನೆ. ನಮ್ಮ ಕಡೆ ಫೌಂಡೇಶನ್ ಕಾಣೋದಿಲ್ಲ, ಕಾಣೋದು ಗೋಡೆನೆ, ಅದ್ ನಿಲ್ಬೇಕಾದ್ರೆ ಫೌಂಡೇಶನ್ ಬೇಕು. ಭಗವಂತ ಯುದ್ಧ ಮಾಡೋನ ಮಾತು ಹೇಳಬೇಕಾದ್ರೆ ಶಾಸ್ತ್ರದ ಫೌಂಡೇಶನ್ ಹಾಕ್ತಾನೆ ಮೊದಲು. ಶಾಸ್ತ್ರದ ಭದ್ರವಾದ ತಳಹದಿಯ ಮೇಲೆ ಆ ಒಂದು ಯುದ್ಧ ಮಾಡು ಅನ್ನೋ ಉಪದೇಶವನ್ನು ಮಾಡುತ್ತಾನೆ. ಆಗ ನಮಗೆ ಪ್ರತಿಯೊಂದು ಮಾತಿನ ಹಿನ್ನೆಲೆಯಲ್ಲಿ ತಾತ್ವಿಕವಾದ ಭದ್ರ ಬುರಾದಿ ಇದ್ರೆ ಆ ಬದುಕಿನ ರೀತಿ ಬೇರೆ. ಕೃಷ್ಣ ಅದನ್ನು ಅನೇಕ ರೀತಿಯಲ್ಲಿ ವಿಶ್ಲೇಷಣೆ ಮಾಡಿ ಮಾಡಿ ಹೇಳಿದಾಗ ನಮಗೆ ಆಗ ಅರ್ಥ ಆಗ್ತದೆ. ಒಂದು ಯುದ್ಧ ಮಾಡು ಅನ್ನೋದಕ್ಕೆ ಇಷ್ಟು ಹಿನ್ನೆಲೆ ಬೇಕು, ಆದ್ದರಿಂದ ನೀನು ಇಂಜಿನಿಯರ್ ಆಗು, ಇಷ್ಟೆಲ್ಲ ಹಿನ್ನೆಲೆ ಇರಬೇಕು. ನೀನು ಡಾಕ್ಟರ್ ಆಗು, ಅಷ್ಟೆಲ್ಲ ಹಿನ್ನೆಲೆ ಇರಬೇಕು. ಆದ್ರೆ ಅದು ಮಹತ್ವ ಬರುತ್ತೆ. ಇವತ್ತು ಸಾಧ್ಯ ಫೌಂಡೇಶನ್ ಬೇಡಯ್ಯ, ಕಟ್ಟಡ ಕಟ್ಟೊಂದು ಎಷ್ಟು ದಡ್ಡರಾಗ್ತಾನ, ಅದು ದಡ್ಡ ವೇದಾಂತ ಬೇಡ, ಬರೀ ಲೌಕಿಕ ಬೇಕು ಅಂದ್ರೆ ಅದು ಬೇಸ್ಲೆಸ್ ಲೈಫ್. ಅದು ಫೌಂಡೇಶನ್ ಇಲ್ಲದೇ ಇರತಕ್ಕಂಥ ವಿಚಿತ್ರವಾದಂತಹ ಕಟ್ಟಡ, ಅದು ಯಾವಾಗ ಗೊತ್ತಾದ್ರೂ ಕುಸಿಬಹುದು, ಮನುಷ್ಯ ಸತ್ತ ಹಾಳಾಗಿ ಹೋಗ್ತಾನೆ. ಇವತ್ತಿನ ಜನ ಇಡೀ ಜಗತ್ತು ಬದುಕಿರೋದು ಹಾಗೇನೆ. ಜಗತ್ತಿನಲ್ಲಿ ವಿಚಾರವಂತರ ಸಂಖ್ಯೆನೆ ಕಡಿಮೆ. ವಿಚಾರ ಅಂತ ಹೇಳಿದರೆ ಲೌಕಿಕ ವಿಚಾರ, ಶಾಸ್ತ್ರ ವಿಚಾರ ಅಂತ ಕರೆದಿಲ್ಲ. ಅದು ಶ್ರೇಯಸ್ಸು ಪ್ರೇಯಸ್ಸು, ಕಠೋಪನಿಷತ್ ಹೇಳೋ ಹಾಗೆ ಶ್ರೇಯಸ್ಸಿನ ಚಿಂತನೆ ನಮ್ಮನ್ನು ಮೇಲಕ್ಕೆತ್ತಬೇಕು. ಅದಕ್ಕೋಸ್ಕರ ಭಗವದ್ಗೀತೆಯನ್ನು ಹೇಳಿದ್ಮೇಲೆ ಅರ್ಜುನ ಜೋರಾಗಿ ನಿಂತ, ಕರಿಷ್ಯೇ ವಚನಂ ತವ, ಯುದ್ಧಕ್ಕೆ ಸಿದ್ಧನಾದ. ಮುಂದೆ ಯುದ್ಧ ಪ್ರಾರಂಭವಾಗ್ತಾ ಇದೆ. ಧರ್ಮರಾಜ ಕೊನೆಗೂ ಮತ್ತೊಂದು ಅವಕಾಶವನ್ನು ಕೊಟ್ಟ. ನನ್ನ ಕಡೆ ಯಾರಾದರೂ ಬರೋದಾದ್ರೆ ಬರಬಹುದು ಅಂತ ಹೇಳಿದ. ಅದನ್ನು ಉಪಯೋಗ ಮಾಡಿಕೊಂಡ, ಯೂತ್ ಸತ್ ಒಬ್ಬ ಉಪಯೋಗ ಮಾಡಿಕೊಂಡ, ಅದು ಕೌರವರ ಪಕ್ಷವನ್ನು ಉಪಯೋಗ ಮಾಡಿಕೊಂಡ. ಅಷ್ಟೇ ಅಲ್ಲ, ಕೌರವರ ತಮ್ಮ ನೇರವಾಗಿ ದುರ್ಯೋಧನನ ತಮ್ಮ ಉಪಯೋಗ ಮಾಡಿಕೊಂಡು ಭಾರಿ ವಿಶೇಷ. ಅವನಿ ಕಡೆಗೆ ಬಂದ, ಸುರಕ್ಷಿತವಾಗಿ ಉಳಿದ. ಹೆಸರು ಯುಯುತ್ಸು ಅಂದ್ರೆ ಯೋಧುಂ ಮಿಚ್ಚುವ ಯುಯುತ್ಸು ಅಂತ ಅರ್ಥ. ಅದು ಯುದ್ಧ ಮಾಡೋ ಬಯಕೆ ಇದೆ. ಕೌರವರ ಜೊತೆಗೆ ಸೇರಿ ಪಾಂಡವರ ಜೊತೆಗೆ ಮಾಡೋದಕ್ಕೆ ಮನಸ್ಸಿರಲಿಲ್ಲ. ಪಾಂಡವರ ಜೊತೆಗೆ ಸೇರಿ ಕೌರವರು ಯುದ್ಧ ಮಾಡಿದನಲ್ಲ, ಅದು ಸಾರ್ಥಕವಾಗಿ ಹೋಯಿತು. ಆ ಇನ್ನ ಯುದ್ಧ ಶುರುವಾಗ್ತಾ ಇದೆ. ಅಥ ವ್ಯೂಢೇಶು ಅನೇಕೇಶು ನದನ್ನು ವಾಯುಸುತೋ ಅಧ್ಯಯಾತ್. ಯುದ್ಧದಲ್ಲಿ ಮೊದಲ ಹೆಜ್ಜೆ ಇತ್ತಿದ್ಯಾರು ಅಂದ್ರೆ ಭೀಮಸೇನಾ ಅಂತ ಹೇಳ್ತಾರೆ. ಇದು ಭಾರಿ ಇಂಟ್ರೆಸ್ಟಿಂಗ್. ಓಪನಿಂಗ್ ಬ್ಯಾಟ್ಸ್ಮನ್ ಅಂತ ಕರೀತಾರೆ ನೋಡಿದ್ರ. ಫಸ್ಟ್ ಬ್ಯಾಲ್ ಫೇಸ್ ಮಾಡಿದ್ದು ಭೀಮಸೇನ, ಫಸ್ಟ್ ಹೆಜ್ಜೆ ಇಟ್ಟಿದ್ದು ಭೀಮಸೇನ, ಕೊನೆ ಏಟ್ ಹಾಕಿದ್ದು ಭೀಮಸೇನ. ಮತ್ತೆ ಇದು ಜನ ಗಮನಿಸೇ ಇಲ್ಲ ಯಾರು ಕೂಡ. ಮಹಾಭಾರತ ಹೇಳ್ತಾ ಯಾರು ನೋಟಿಸ್ ಮಾಡಿಲ್ಲ ಅದನ್ನ. ಭಗವದ್ಗೀತೆ ಕೇಳಿ ತಯಾರಾಗಿದ್ದ ಅರ್ಜುನ ಭಗವದ್ಗೀತೆ ಕೇಳಿದ್ರೆ ಮೊದಲೇ ಹೆಚ್ಚಿಟ್ಟಿದ್ದು ಭೀಮಸೇನ. ಅದಕ್ಕೇನೆ ಧರ್ಮ ಅರ್ಜುನದು ಕೇಳಿ ಬಂದ ಜ್ಞಾನ, ಭೀಮನದು ಸ್ವಾಭಾವಿಕವಾದ ಜ್ಞಾನ, ನ್ಯಾಚುರಲ್ ನಾಲೆಡ್ಜ್ ಅಂತ ಹೇಳ್ತೀವಲ್ಲ. ನಿಜವಾದ ಸಿದ್ಧಾಂತ ಭೀಮಸೇನಂದು ಕಾಲಿಟ್ಟಂತೆ. ಆ ಕಾಲಿಟ್ಟು ಯುದ್ಧ ಶುರುವಾಯಿತು. ಭಯಂಕರ ಯುದ್ಧ ಹೇಳಿ ಎಲ್ಲರೂ ಮೊದಲು ಫಸ್ಟ್ ಬೇರೆ ಅದಕ್ಕೂ ಭಾರಿ ಹುಡುಕರಿಂದ ಯುದ್ಧ ಮಾಡ್ತಾ ಇದ್ದಾರೆ. ಆ ಸಮಯದಲ್ಲಿ ಭೀಮಸೇನ ಮೊದಲು ಜೋರಾಗಿ ಯುದ್ಧ ಮಾಡಲಿಲ್ಲವಂತೆ, ಮೊದಲು ನಿಧಾನಾಗಿ ಯುದ್ಧ ಮಾಡಿದನಂತೆ. ಜನ ಏನ್ ತಿಳ್ಕೊಂಡ್ಬಿಟ್ರು ಪಾಪ ಇಡು ಕೈಲಾಗದಲ್ಲ ಅಂತ ತಿಳ್ಕೊಂಡಾಗ ಮಾಡಿದರಂತೆ. ಅದು ಒಂದು ಯುದ್ಧದ ಒಂದು ಕೌಶಲ ಅಂತ ಹೇಳಿದ್ದಾರೆ. ಏನು ಅಂದ್ರೆ, ಕ್ಷಿಪ್ರಂ ನೈವ ಪ್ರಹರ್ತವ್ಯಂ ಪ್ರಹರತ್ವತಿ ಬಂಧುಷು, ಒಂದು ಸುಭಾಷಿತ ಅದು ಬಂದು. ಯಾವಾಗಲೂ ಆಟ ಪಾಠಗಳಲ್ಲಿ ರನ್ನಿಂಗ್ ರೇಸ್ ಇದೆ, ಫಸ್ಟ್ ಜೋರ ಓಡೋದಿಲ್ಲ, ಸ್ಲೋಲಿ ಇವರು ಪಿಕಪ್ ಮಾಡ್ತಾನೆ. ಜೋರ ಬರ ಸುತ್ತಾ ಇರ್ತಾರೆ ಸತ್ಯ ಆಗಲೇ, ಸ್ಲೋಲಿ ಪಿಕಪ್, ಸ್ಲೋ ಸ್ಟಡಿ ಸ್ಟೇರಿಯಸ್ ಅಂತ ಹೇಳ್ತಾರಲ್ಲ ಆ ಟೈಪ್. ವಿಮಸನ ತೋರಿಸಿಕೊಡ್ತಾರೆ ಯಾವುದೇ ಕಾರ್ಯವನ್ನ ಸ್ಲೋ ಆಗಿ. ಶಾಸ್ತ್ರ ಎತ್ತ ಸುಖದ ಶುರು ಮಾಡಬೇಕು ಅಂತ ಅರ್ಥ ಅಲ್ಲ, ಮತ್ತೆ ಅದಕ್ಕೆ ಸ್ಲೋ ಆಗಿ ಓದ್ತೀವಿ ನಾವು ಅಂತ ಆ ತರ ಅಲ್ಲ. ಒಳ್ಳೆ ಕೆಲಸಗಳನ್ನ ವ್ಯವಸ್ಥಿತವಾಗಿ ಯೋಚನೆ ಮಾಡಬೇಕು ಅಂತ ಅರ್ಥನೇ ಹೊರತು ಸ್ಲೋ ಅಂದ್ರೆ ಮದರ್ ಅಂತ ಅರ್ಥ ಅಲ್ಲ, ಲೇಟ್ ಅಂತ ಅರ್ಥ ಅಲ್ಲ. ಅದು ಆ ಕಾಲಕ್ಕೆ ಮಾಡೋದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ಮಾಡಬೇಕು ಅಂತ ಅರ್ಥ. ಅದಕ್ಕೆ ಭೀಮಸೇನ ಸರಿಯಾಗಿ ಯುದ್ಧ ಮಾಡ್ತಿದ್ದಾನೆ. ದ್ವಂದ್ವ ಯುದ್ಧ ಪ್ರಾರಂಭವಾಯ್ತಂತೆ. ಹೋಗಿ ಕಡೆಯಿಂದ ಇಲ್ಲಿ ಪ್ರಧಾನರಿಗೂ ಅಲ್ಲಿ ಪ್ರಧಾನರಿಗೂ ದೊಡ್ಡ ಯುದ್ಧ. ಆ ಇದರೊಳಗೆ ದ್ವಂದ್ವ ಯುದ್ಧದೊಳಗೆ ಶಲ್ಯರಾಜನಿಗೂ ಉತ್ತರ ಕುಮಾರಿಗೂ ಯುದ್ಧ ನಡೆಯುತ್ತೆ. ಶಲ್ಯರಾಜ ಉತ್ತರ ಕುಮಾರ ಯುದ್ಧ ನಡೆದು ಶಲ್ಯರಾಜ ಉತ್ತರ ಕುಮಾರನನ್ನ ಕೊಂದು ಹಾಕಿಬಿಡ್ತಾರೆ. ದೊಡ್ಡ ಮೊದಲು ಸತ್ತವರಲ್ಲಿ ಬಹಳ ಪ್ರಸಿದ್ಧರಾದವರು ಉತ್ತರ ಕುಮಾರ. ಪಾಪ ವಿರಾಟರ ಯುದ್ಧ ಮಾಡೋದಿಲ್ಲ, ಇದ್ದ ಓಡೋಗ್ತೀನಿ ಓಡೋಗ್ತೀನಿ ಅಂತ ಹೇಳಿರ್ತಾನಲ್ಲ, ಯುದ್ಧಕ್ಕೆ ಬಂದಿರ್ತಾನ. ಅದು ಬಹಳ ಮುಖ್ಯ. ಇಲ್ಲೇನೋ ಒಳ್ಳೆಯ ಕೆಲಸ ಮಾಡೋದಿಲ್ಲ, ಅರ್ಜುನ ಕೊಟ್ಟ ಧೈರ್ಯ ಕೆಲಸ ಮಾಡಿರುತ್ತೆ. ಯುದ್ಧದಲ್ಲಿ ಮೊದಲ ಪಾಂಡವರ ಮಹಾವೀರರಲ್ಲಿ ಒಬ್ಬ ಸತ್ತಿದ್ದು ಉತ್ತರ ಕುಮಾರ. ಆದ್ರಿಂದ ಅವತ್ತವನ್ನು ಹೆದರಿದ್ದು ಬೇರೆ ರೀತಿಯಲ್ಲಿ. ಇವತ್ತು ಸಾವು ಅನಿವಾರ್ಯ, ಯುದ್ಧರಂಗದಲ್ಲಿ ಗಂತ ಅಸ್ತ್ರಗಳ ಪ್ರಯೋಗ ಮಾಡ್ತಾರಲ್ಲ, ಅದರಲ್ಲಿ ಉತ್ತರ ಕುಮಾರ ಮೊದಲಿಗೆ ಸಾಯ್ತಾನೆ. ಅವತ್ತು ನಿಮಿಷ ಯುದ್ಧದಲ್ಲಿ ದ್ವಂದ್ವ ಯುದ್ಧದಲ್ಲಿ ಪಾಂಡವರ ಕಡೆ ಹೆಚ್ಚಿನ ಸೋತರಂತೆ. ಭೀಮಸೇನ ಹೊರತು ಹೆಚ್ಚಿನ ಸೋತವರೇನೆ, ಅರ್ಜುನ ಜಾಸ್ತಿ ಯುದ್ಧ ಮಾಡಲಿಲ್ಲ. ಭೀಮಸೇನಿಗೆ ಸೋಲಿನ ಹೆಸರಿಲ್ಲ, ಯುದ್ಧ ಮಾಡ್ತಾ ಇದ್ದಾರೆ. ಆ ಹೊತ್ತಿಗೆ ಸಾಯಂಕಾಲದ ಹೊತ್ತಿಗೆ ಯುಧಿಷ್ಠಿರಧರ್ಮರಾಜನ ಬೇಜಾರಾಯ್ತಂತೆ. ಏನು ಚೆನ್ನಾಗಿ ಯುದ್ಧ ಆದ ಕಾಣಲಿಲ್ಲ, ನಮ್ಮ ಕಡೆ ಯಾರು ಚೆನ್ನಾಗಿ ಯುದ್ಧ ಮಾಡಲಿಲ್ಲ ಅಂತ ಹೇಳಿ ಕೃದ್ಧ ಸೇನಾಂ ಅಪಾಹರತ್. ಕೊನೆ ಯುದ್ಧ ಅವತ್ತು ಯುದ್ಧ ಮುಗಿಯುತ್ತೆ. ಸಾಯಂಕಾಲದ ಹೊತ್ತಿಗೆ ವಾಪಸ್ ಹೋಗ್ತಾರೆ. ಮಧ್ಯರಾತ್ರಿ ಎಲ್ಲ ಸ್ಟಾಕ್ ತಗೋಬೇಕು, ಏನಾಗಬೇಕು, ಒಂದು ಮೀಟಿಂಗ್ ನಡೀತದೆ. ಕೃಷ್ಣನ ನೇತೃತ್ವದಲ್ಲಿ ಒಂದು ಮೀಟಿಂಗ್ ನಡೀತಾ ಇದೆ. ಆಗ ಧರ್ಮರಾಜ ಹೇಳ್ತಾನೆ, ಕೃಷ್ಣ ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಂತ ಕಾಣಿಸುತ್ತೆ ಅಂತ ಹೇಳಿದ್ದಾನೆ. ಏನು ಕೃಷ್ಣ ಸರ್ವಜ್ಞ ಕೇಳ್ತಾನೆ, ಏನು ಧರ್ಮರಾಜ ಅಂತ ಕೇಳಿದ್ರೆ, ಈ ಅರ್ಜುನ್ ನಂಬಿಕೊಂಡು ಯುದ್ಧ ಮಾಡಬಾರ್ದಾಗಿತ್ತು ನಾನು ಅಂತ ಹೇಳಿದ್ದಾನೆ. ಅರ್ಜುನ್ ಯುದ್ಧ ಮಾಡಬಾರ್ದಾಗಿತ್ತು, ಅರ್ಜುನ ಯುದ್ಧ ಮಾಡ್ತಿದ್ದಾನೆ. ನಿಜವಾಗ್ಲೂ ಇವತ್ತು ನೋಡಿದೆ ನಾನು, ಸರಿಯಾಗಿ ಯುದ್ಧ ಮಾಡಿದ್ದು ಭೀಮಸೇನ ಒಂದೇ. ಭೀಮಸೇನ ಬಗ್ಗೆ ಕಾಮೆಂಟೇ ಇಲ್ಲ, ನಮ್ಮ ಜನರು ಬರೀ ಕಾಮೆಂಟೇ. ಈ ಕಡೆಯವರು ಮಹಾಭಾರತದಲ್ಲಿ ಒಂದು ಕಾಮೆಂಟ್ ಬೇಸಿ ಯಾರು ಮಾಡೋದೇ ಇಲ್ಲ. ಇದ್ರೆ ಭೀಮ ಯುದ್ಧ ಆಗಿರಬೇಕು. ಭೀಮಸೇನ ಅತ್ಯಂತ ಆದರ್ಶಮಯ ಪುರುಷ. ನಮ್ಮ ಜನ ತಪ್ಪು ತಪ್ಪಾಗಿ ಭೀಮನ ಬಗ್ಗೆ ಹೇಳಿ ಗೊತ್ತಾಗದೇ ಆಗಿಬಿಟ್ಟಿದೆ ಹೊರತು ಮೂಲ ಓದಿದ್ರೆ ಗೊತ್ತಾಗ್ತದೆ. ಭೀಮಸೇನ ಪರಾಕ್ರಮ ಒಂದು ಬಿಟ್ಟರೆ ಉಡುಗೊರೆ ಹೇಳ್ಕೊಳ್ಳೋದೇನಿಲ್ಲ. ಅರ್ಜುನ ಯುದ್ಧಕ್ಕೆ ಬಂದಿದ್ದಾನೋ ನೋಡ್ಲಕ್ಕೆ ಬಂದಿದ್ದಾನೋ ನಾನು ಡೌಟ್ ಆಗ್ತದೆ ಅಂತ ಹೇಳ್ತಾನೆ. ಪಾಪ ಮಧ್ಯಸ್ಥಮೇವ ಬಸ್ಯಾಮಿ ತತ್ರ ಪಾರ್ಥಂ ಧನಂಜಯಂ. ಅರ್ಜುನ ಬದ್ದ ಎರಡು ಪಕ್ಷ ಯುದ್ಧ ಕಾಣುತ್ತೆ ನೋಡಿಬಿಟ್ರೆ, ಆಗ ನಮ್ಮ ಪಕ್ಷ ಯುದ್ಧ ಮಾಡ್ತಾನೆ ಅನ್ಸೋದೇ ಇಲ್ಲ, ನಾ ಭಾರಿ ತಪ್ಪಾಡ್ಬಿಟ್ಟೆ ಅಂತ ಕಾಣಿಸ್ತದೆ. ಯುದ್ಧ ಹಮ್ಮಿಕೋಬಾರದಾಗಿತ್ತು ಅಂತ ಭಾರಿ ವ್ಯಸಪಟ್ಬಿಟ್ಟಂತೆ ಧರ್ಮರಾಜ. ಆಗ ಕೃಷ್ಣ ಸಮಾಧಾನ ಮಾಡ್ತಾನೆ, ಧರ್ಮರಾಜ ಹೋಗ್ಲಿ ಬಿಡು, ನಾಳೆ ಚೆನ್ನಾಗಿ ಯುದ್ಧ ಮಾಡ್ತಾನೆ ಅಂತೆಲ್ಲ ಹೇಳಿದ್ರಂತೆ. ಧರ್ಮರಾಜ ಮಾತು ಬಹಳ ಬೇಜಾರಾಗಿಬಿಟ್ಟಿದೆ. ಕೃಷ್ಣ ಹೇಳಿದಂತೆ, ಧರ್ಮರಾಜ ತುಂಬಾ ಬೇಜಾರಾಗಿದೆ ನನಗೆ, ನಾನೇ ಯುದ್ಧ ಮಾಡಿಬಿಡಲ್ಲ ನಾಳೆ ನಾನೇ ಅಂತ ಕೇಳಿದಂತೆ ಕೃಷ್ಣ. ಎಂಥ ಕರೋಣ ಸತ್ರ ಪ್ರತಿಜ್ಞೆ ಮಾಡಿದ ಸತ್ರ ಹಿಡಿದಂತೆ, ನಾನೇ ಯುದ್ಧ ಮಾಡಿಬಿಡಲ್ಲ ಬೇಕಾದ್ರೆ, ಪ್ರತಿಜ್ಞೆ ನಿನ್ಗೋಸ್ ನಾನು ಪ್ರತಿಜ್ಞೆ ಬಿಟ್ಟುಬಿಡ್ತೇನಯ್ಯ. ಎಂಥ ಕರುಣಾಳು ಶ್ರೀಹರಿ, ಏನು ಕರುಣ ನಿಧಿಯೋ ಹರಿ ಮತ್ತೇನು ಭಕ್ತ ಧೀರನೋ. ಪ್ರತಿಜ್ಞೆ ದೊಡ್ಡದಲ್ಲ, ನಿಮ್ಗೆ ಒಳ್ಳೆಯದು ಭಾರಿ ದೊಡ್ಡದು ನನಗೆ. ಇಂಥ ಭಕ್ತವತ್ಸಲ ಅಂತ ಎಲ್ಲ ಸಿಗ್ತಾರೆ ಯೋಚನೆ ಮಾಡಿ. ಭಕ್ತರಿಗೆ ನೋವಾಗಬಾರ್ದು, ಅದು ನಾವು ಭಗವಂತ ನಿತ್ಯ ನೋವಾದ್ರೂ ಪರವಾಗಿಲ್ಲ, ನಮ್ಮ ಕಾನ್ಸೆಪ್ಟ್. ಭಕ್ತರಿಗೆ ನೋವಾಗಬಾರದು ಭಗವಂತ ನಮ್ಮ ಕಣ್ಣು ತೋರಿಸಿದ ಮೇಲೆ ಭಗವಂತನಿಗೆ ಸಂತೋಷವಾಗಬೇಕು ಅಂತ ನಾವು ಕರ್ತವ್ಯ ಮಾಡಬೇಕು ತಾನೆ, ಅದನ್ನು ಮರೆತು ಬಿಡುತ್ತೇವೆ. ಆ ಧರ್ಮ ಇಲ್ಲ ಇಲ್ಲ ಕೃಷ್ಣ, ದಯವಿಟ್ಟು ಹಾಗೆ ಮಾಡಬೇಡ, ನಿನ್ನ ಅನುಗ್ರಹ ಒಂದಿರಲಿ ಸಾಕು, ದಯವಿಟ್ಟು ಯುದ್ಧ ಮಾಡಬೇಡ, ನಮಗೊಂದು ಪ್ರತಿಜ್ಞೆನ ಮಾತ್ರ ಮುರಿಬೇಡ, ಅನುಗ್ರಹ ಇದ್ರೆ ಸಾಕು ನನಗೆ ಅಂತ ಹೇಳಿದಾಗ ಆಯ್ತು ಧರ್ಮರಾಜ ಯೋಚನೆ ಮಾಡಬೇಡ ಅಂದನಂತೆ. ಮರು ದಿವಸ ಯುದ್ಧ ಪ್ರಾರಂಭವಾಗ್ತಾ ಇದೆ. ಮಧ್ಯೆ ಯಥಾ ಪ್ರಕಾರ ಅರ್ಜುನ ಅಷ್ಟೆಲ್ಲ ಮೀಟಿಂಗ್ ನಲ್ಲಿ ತೀರ್ಮಾನವಾಗಿದ್ರು ಕೂಡ ಅರ್ಜುನ ಜೋರು ಯುದ್ಧ ಮಾಡ್ತಾ ಇಲ್ಲ. ಭೀಷ್ಮರು ಭಾರಿ ಜೋರ ಯುದ್ಧ ಮಾಡ್ತಾ ಇದ್ದಾರೆ ಆ ಕಡೆಯಿಂದ. ಅವ್ರು ಹೇಗೆ ಯುದ್ಧ ಮಾಡ್ತಿದ್ರು ಅಂತ ಹೇಳ್ತಾರೆ, ವಿದ್ರಾವಯಾಮಾಸ ಪರಾನ್ ಅವೀನಿವಾ ಅಂತ ಹೇಳಿದ್ದಾರೆ. ಶತ್ರುಗಳನ್ನ ಪಾಂಡವರ ಕಡೆಯವರನ್ನ ಅವೀನ್ ಅಂದ್ರೆ ಕುರಿಗಳು ಅಂತ ಅರ್ಥ, ಕುರಿಗಳನ್ನು ಓಡಿಸ್ತಾ ಓಡಿಸ್ತಾ ಇದ್ರಂತ ಅಷ್ಟು ಜೋರಾಗಿ. ವಯಸ್ಸು ಎಷ್ಟು ಗೊತ್ತ, 800 ವರ್ಷದ ವೃದ್ಧರು, ಯುವೇವ ಧನ್ವೇನಾಮ್, ಅವಳು ಸಿಕ್ಕ ಹುಡುಗರಾದ್ರೆ ಓಡಾಡ್ತಿದ್ರಂತೆ. 800 ವರ್ಷದ ಮುದುಕ 16 ವರ್ಷದ ತರುಣ ಇವರಾದ್ರೆ ಓಡಾಡ್ತಿದ್ದಂತೆ, ರಥದ ರಥಕ್ಕೆ ಆರತ ಓಡಾಡ್ತಿದ್ರಂತೆ ಭೀಷ್ಮರು. 800 ವರ್ಷದ ವೃದ್ಧ 16 ವರ್ಷದ ತರುಣನಂತೆ ಓಡಾಡ್ತಿದ್ರಂತೆ. ನಮ್ಮ 16 ವರ್ಷದ ತರುಣರು 80 ವರ್ಷ ಮುದುಕರಿದ್ದಾಗಿರ್ತಾರೆ ಪಾಪ, ಸಂಧಾನ ಮಾಡಿ ಬೇಸ್ 7 ಹತ್ತುಗಳ ಮಾಡ್ತಾರೆ ಪಾಪ, ಎಷ್ಟು ದುಃಖ ಆಗಿರುತ್ತಾರೆ. ಹೇಳಬೇಕಾದ್ರೆ ವೈಭವ ಗೋದರಿ ಹೋದರೆ ಎಬ್ಬಿಸಬೇಕು ಹೊರತು ಬೇರೆ ದಾರಿನೇ ಇರೋದಿಲ್ಲ. ಏನ್ ಕೆಲಸ ಮಾಡ್ಬೇಕಾದ್ರೆ ಬಲ್ಲೆ ಭೀಷ್ಮರ ಕಥೆ ಕೇಳಬೇಕು. ಎಂಥವ್ರು ಮಹಾನುಭಾವ, 800 ವರ್ಷ ಅಂದ್ರೆ ಯಾವ ಯಾವ ಸ್ಥಿತಿಯಲ್ಲಿ ಇರಬೇಕು ಅಂಥದ್ದು. ಅಷ್ಟು ಯುವ ಧನ್ವಿ ಆಚಾರ ಹೊಗಳುತ್ತಾರೆ, ಯುವ ಯುವ ಧನ್ವಿ ನಾಮ್, ಅದು ಧನುರ್ಧಾರಿಗಳ ಮಧ್ಯೆ ಯಾರು ಚಿಕ್ಕ ಹುಡುಗ ಬಂದಾನಲ್ಲಪ್ಪ ಯುದ್ಧ ಮಾಡ್ತಿದ್ದಾರೆ. ಯಾತಕ್ಕೆ ಅವ್ರಿಗೊಂದು ಗುರಿ ಇತ್ತು, ಗುರಿ ಇದ್ದಾಗ ಬರೋ ಉತ್ಸಾಹ, ಗುರಿ ಇಲ್ದವ್ರಿಗೆ ಬರೋದಿಲ್ಲ. ನಮ್ಮದೆಲ್ಲ ಗುರಿ ಎಲ್ಲಿದೆ ಇವತ್ತಿನ ದಿವಸ, ಏನೇ ಕೆಲಸ ಏನೋ ಮಾಡಿದ್ರೆ ಬಿದ್ದ, ಅಷ್ಟು ಒಂದು ಉದಾತ್ತ ಧ್ಯೇಯಗಳೇ ಇಲ್ಲ, ಉನ್ನತವಾದ ಆದರ್ಶವೇ ಇಲ್ಲ. ಮನುಷ್ಯನ ದೊಡ್ಡ ಆದರ್ಶ ಇವತ್ತು ದೇವರನ್ನು ಕಾಣಬೇಕು, ಎಷ್ಟು ಆಶ್ಚರ್ಯ. ವಿಜ್ಞಾನವನ್ನು ಓದೋ ಮನುಷ್ಯ ಎಷ್ಟು ಜಗತ್ತನ್ನು ಅರ್ಥ ಮಾಡ್ಕೋಬೇಕು, ಇದು ವಿಜ್ಞಾನಿಯ ಕಾನ್ಸೆಪ್ಟ್. ಜಗನ್ನಾಥನ ಅರ್ಥ ಮಾಡ್ಕೋಬೇಕು, ತತ್ವಜ್ಞಾನಿಯ ಕಾನ್ಸೆಪ್ಟ್. ಜಗನ್ನಾಥನನ್ನು ಅರ್ಥ ಮಾಡಿಕೊಂಡಾಗ ಜೀವನ ಸಾರ್ಥಕ. ಅಪರೋಕ್ಷೀಕೃತ ಶ್ರೀಶಃ ರಾಘವನ್ ಸರ್ ಹೇಳ್ತಾರೆ, ದೇವರನ್ನ ಕಣ್ಣಾರೆ ಕಂಡವರು ಅದು ಭಾರಿ ಮುಖ್ಯ. ಯಾವ್ದೊಂದು ಬದರಿ ವಿಗ್ರಹ ಕಂಡವರೇ ಜೋರಾಗಿ ಮಾತಾಡ್ತಾರೆ, ದೇವರನ್ನ ಕಂಡವರು ಅದು ಭಾರಿ ಮುಖ್ಯ. ಅದಕ್ಕೆ ಅವ್ರಿಗೆ ಅಂತ ವರ್ಚಸ್ಸು ಬಂತು. ಆ ಗುರಿ ನಮ್ಮದಾಗಬೇಕು. ಅದರಿಂದ ಆ ಗುರಿ ಇವತ್ತು ಅಮೆರಿಕಾಗ ಹೋಗ್ಬರ್ತಾರೆ, ನಾನು ಹೋಗ್ಬೇಕು, ಆ ಥರ ಯೋಚನೆ ಮಾಡ್ತಾರೆ. ರಾಯರು ದೇವ್ರಕೊಂಡ್ರೆ ಯಾರಿಗೆ ಕಾಣ್ಲಿ ನಮಗೇನಂತ, ಕಂಡ ಏನೋ ಕೊಟ್ರೆ ಸಾಕು ನಮಗೆ, ಈ ಥರ ಯೋಚನೆ ಮಾಡುತ್ತೆ. ಅದ್ರ ಬದಲು ರಾಯರೇ ದೇವರನ್ನ ತೋರಿಸ್ತಕ್ಕಂಥ ಉಪಾಯ ನಿಮಗೆ ಗೊತ್ತಿದೆ ಅಂತ ಆಯ್ತಲ್ಲ, ನಮಗೆ ತೋರಿಸಿ ಅಂತ ಕೇಳೋ ಜನ ಇಲ್ಲಿ ಅಂತ ಯೋಚನೆ ಮಾಡಬೇಕು. ಅಂದ್ರೆ ಆ ದೊಡ್ಡವರ ಆದರ್ಶವನ್ನ ನಾವು ನಮ್ಮ ಸ್ವಾರ್ಥಕ್ಕೆ ಉಪಯೋಗ ಮಾಡ್ಕೋತೇವೆ ಹೊರತು ಔನ್ನತ್ಯಕ್ಕೆ ಉಪಯೋಗ ಮಾಡ್ಕೊಳ್ಳೋದಿಲ್ಲ. ಆ ಹಿನ್ನೆಲೆಯಿಂದ ಭೀಷ್ಮರ ಜೀವ ಒಂದು ದೃಷ್ಟಿ ಬಹಳ ಅಪೂರ್ವವಾಗಿತ್ತು. ಜೋರಾಗಿ ಯುದ್ಧ ಮಾಡ್ತಿದ್ದಾರೆ. ಅರ್ಜುನ ನೋಡಿದನಂತೆ, ಒಂದು ಸಲ ಭೀಷ್ಮರು ಚೆನ್ನಾಗಿ ಯುದ್ಧ ಮಾಡ್ತಾ ಮಾಡ್ತಾ ಪಾಂಡವರ ಕಡೆಯ 50,000 ಯೋಧರನ್ನು ಕೊಂದರಂತೆ, 50,000 ಜನಗಳನ್ನು ಕೊಂದರಂತೆ. ಅರ್ಜುನ ನೋಡ್ತಾ ಇದ್ದ ಭಾರಿ ಖುಷಿಯಾಯಿತು, ಭಲೆ ತಾತ ಜಬಳ ಇರ್ತಾ ಇದ್ದ ನೋಡ್ಬಿಟ್ಟು. ಏನ್ ಮಾಡ್ಬೇಕೀಗ, ಅವ್ರ ಕಡೆ ಸಿಕ್ಕರೊಳಗೆ ಸಪಾಳೆ ಹಾಕ್ಬಿಟ್ರೆ ಗತಿಯಾರಾಗ, ಇವ್ರ ಕಡೆ ಹೊಡೆದ್ರೆ ಸರಿ ಭೀಷ್ಮರು ಹಡಿತಿರೋದು, ಸಪಾಳೆ ಹಾಕು ಆನಂದ ಬರ್ತಿದ್ದಾನಂತೆ. ಕೃಷ್ಣ ನೋಡಿದನಂತೂ ನಮ್ಮ ಅರ್ಜುನಿಗೇನು ಬಹಳ ಇದಾಗಿಬಿಟ್ಟಿದೆ, ಯೋಚನೆ ಮಾಡೋಣ ಅಂತ ಹೇಳಿಬಿಟ್ಟು ಭೀಷ್ಮರು ಅಷ್ಟೆಲ್ಲ ಜೋರ ಯುದ್ಧ ಮಾಡ್ತಾ 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 ಕೃಷ್ಣನ ಹಣೆಗೆ ಹೋಗ್ಬಿಟ್ಟಿರುತ್ತೆ ಬಾಣಗಳನ್ನು. ಕೃಷ್ಣ ಜೋರ ಬಾಣ, ಕೃಷ್ಣ ರಕ್ತ ಬಂದ್ಬಿಡ್ತಂತೆ. ಸೃಷ್ಟಿ ಮಾಡ್ತಾನೆ ಭಗವಂತ, ಅವನಿಗೆ ರಕ್ತ ಮಾಂಸದ ದೇಹನೇ ಇಲ್ಲ, ಸಕ್ಕರೆ ಹೆಚ್ಚಿನ ಕಟ್ ಮಾಡಿ ರಕ್ತ ಬರುತ್ತೆ, ಅದರಿಂದ ಸಕ್ಕರೆ ಬರುತ್ತೆ ಅಷ್ಟೇ, ರಕ್ತದಲ್ಲಿ ಬರುತ್ತೆ ಏನಿಲ್ಲ. ಅದರೊಳಗೆ ಪರಮಾತ್ಮನ ದೇಹ ಇದ್ದ ದೇಹನೇ ಅಲ್ಲ, ಲೋಕಕ್ಕೆ ಮೋಹನ ಮಾಡ್ತಾ ಇದ್ದ ಹೇಳಿ ಭಗವಂತ ತಾನೇ ಹೇಳ್ತಾನೆ, ಅವರೆಲ್ಲ ನನ್ನ ಮಾನುಷೀಂ ತನುಮಾಶ್ರಿತಂ ಮನ್ಯಂತೆ, ಅವಜಾನಂತಿ ಮಾಂ ಮೂಢಾಹ ಮಾನುಷೀಂ ತನುಮಾಶ್ರಿತಂ. ಈ ಮಾತು ಅರ್ಥ ಮಾಡ್ಕೊಂಡು ತಪ್ಪು ತಿಳ್ಕೊಂಡ್ಬಿಟ್ಟಿದ್ದಾರೆ ಅಷ್ಟೇ ಅವರು. ಆಗ ಹಸರ ಮೋಹನವನ್ನು ಹಾಗೆ ಮಾಡಿದನಂತೆ, ಬಹಳ ಸಿಟ್ಟು ಬಂದಾಗ ಮಾಡಿದಂತೆ ಕೃಷ್ಣ, ಇದ್ದಕ್ಕಿದ್ದ ಹಾಗೆ ನೋಡಿದನಂತೆ, ಸಿಟ್ಟು ಬಂದಾಗ ಮಾಡಿದನಂತೆ, ಕೈಯಲ್ಲಿದ್ದ ಕುದುರೆ ಹಾಗಾಗಿ ಬಿಟ್ಟನಂತೆ, ಆ ಕಡೆಗೆ ಕೆಳಗೆ ಹಾರಿನಂತೆ, ಉತ್ತರೀಯವನ್ನ ಮೇಲೆ ಹಾಕೊಂಡಂತೆ, ಕೈ ಹಿಡಿದಂತ ಕೃಷ್ಣ ಚಕ್ರವನ್ನು ನಿಂತ್ಕೊಂಡಂತ ಹಿಡಿದ ತಕ್ಷಣನೆ ಕೃಷ್ಣನ್ ಚಕ್ರ ಹೇಗೆ ನಿಂತ್ಕೊಂಡಾಗ ಎಂತ ಸರ್ವಜ್ಞ ಯೋಚನೆ ಮಾಡ್ಬೇಕು. ಏ ಚಕ್ರ ಕೈ ಮೇಲೆ ಯಾರು ಕೂಗುದು ಏನಿಲ್ಲೇ ಇಲ್ಲ, ಹಿಡ್ಕೊಂಡ ಕಷ್ಟ ಚಕ್ರವನ್ನು ನಿಂತ್ಕೊಂಡಿದ್ದಾನೆ. ಚಕ್ರ ಅಂದ್ರೆ ದುರ್ಗಾದೇವಿ ಅಂತ ಹೇಳಿದ್ದಾರೆ, ಚಕ್ರ ದುರ್ಗಾದಿದೇವಿ ಶ್ಯಾತ್. ದುರ್ಗಾದೇವಿ ಬಂದರಂತೆ, ಹಿಡ್ಕೊಂಡಿದ್ದಾನೆ ಕೃಷ್ಣ, ಫಾಸ್ಟ್ ಆಗಿ ಹೋಗ್ತಿದ್ದಾರಂತೆ ಭೀಷ್ಮರ ಕಡೆಗೆ. ಹೋಗ್ತಿರ್ಬೇಕ ಉತ್ತರೆಯ ಹಾರ್ತಾ ಇದೆ ಅಂತೆ, ಕೃಷ್ಣನ ಕೈಯಲ್ಲಿ ಕೃಷ್ಣನ ಕೈಯಲ್ಲಿ ಹಿಡ್ಕೊಂಡಾಗ ಚಕ್ರ ಹೇಗೆ ಬಂತು ಅಂತ ಕೇಳಿದ್ರೆ, ಕಮಲದ ನಾಳದ ಮೇಲೆ ಕಮಲದ ಹೂ ಅಲ್ಲದ ಕಾಣಿಸ್ತಾ ಇತ್ತು ಅಂತ ಹೇಳ್ತಾರೆ ವೇದವ್ಯಾಸ ದೇವರು. ಹೇಳಬೇಕಾದ್ರೆ ಕಮಲದ ನಾಳದಂತೆ ಬರಡಿತ್ತು, ಅದರಲ್ಲಿ ಚಕ್ರ ಕಮಲದ ಸಹಸ್ರಾರದ ಕಮಲ ಇದ್ದಾಗಿತ್ತಂತೆ. ಮುಂದೆ ಬಂದು ಕೃಷ್ಣ ಹೋಗ್ತಾ ಅರ್ಜುನ ನೋಡಿದನಂತೆ ಗಾಬರಿ ಆಗ್ತಾ ಇದ್ದಾನೆ, ಕೃಷ್ಣ 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 ಓಡ್ತಿದ್ದಾನೆ. ಏ ಭೀಷ್ಮರೇ ನಿಮ್ ಕಥೆ ಮುಗಿಸ್ತೇನೆ ನಾನಂತ ಕೃಷ್ಣ ಹೇಳ್ಬಿಟ್ಟು ಹೊರಟುಬಿಟ್ಟು ಚಕ್ರಕೊಂಡು ಹೊರಟುಬಿಟ್ಟನಂತೆ. ಭೀಷ್ಮರು ನೋಡಿದರಂತೆ ಅವ್ರಿಗೆ ಆನಂದವೇ ಆನಂದ, ಒಂದು ಪ್ರತಿಜ್ಞೆ ಮಾಡಿದ್ರಂತೆ ಭೀಷ್ಮರು, ಕೃಷ್ಣನ ಕೈಲಿ ಚಕ್ರ ಇರಿಸ್ತಾರೆ ಅಂತ ಹೇಳಿಬಿಟ್ಟು. ಈ ಕರ್ಣ ಯುದ್ಧ ಮಾಡಿದ್ರಷ್ಟು ಬಿಟ್ಟರೆಷ್ಟು, ಪ್ರತಿ ದಿವಸ 10,000 ಜನಗಳ ರಥಗಳನ್ನು ಕೊಳ್ತೇನೆ ನಾನು, ಜೊತೆ ಕೃಷ್ಣನ ಕೈಯಲ್ಲಿ ಚಕ್ರ ಹಿಡಿಸ್ತೇನೆ. ಕೃಷ್ಣನ ಕೈಯಲ್ಲಿ ಚಕ್ರ ಹಿಡಿಸ್ತೇನೆ, ಇದು ಅವ್ರ ಸಂಕಲ್ಪ. ನಮಗೂ ಕೃಷ್ಣನಿಗೆ ಚಕ್ರ ಕೊಡ್ತೇನೆ ಅಂತ ಹೇಳಿ, ಕೃಷ್ಣನಿಗೆ ಚಕ್ರ ಕೊಡ್ತೇನೆ, ಇದು ನಮ್ಮ ಸಂಕಲ್ಪ, ಅದು ಅವ್ರ ಸಂಕಲ್ಪ. ಚಕ್ರ ಹಿಡಿಸ್ತೇನೆ, ಸುದರ್ಶನವನ್ನು ಹಿಡಿಸ್ತೇನೆ. ಕೃಷ್ಣ ಹಿಡಿದೇ ಬಿಟ್ಟಂತ ಅವ್ರ ಪ್ರತಿಜ್ಞೆ ಸತ್ಯ ಮಾಡ್ತಾ ಇದ್ದಾನೆ. ಈ ಮಾತನ್ನು ಭಾಗವತ ಪುರಾಣದಲ್ಲಿ ಹೇಳ್ತಾರೆ, ಭೀಷ್ಮರು ಹೇಳ್ತಾರೆ, ಎಂಥ ಕೃಷ್ಣ ಸ್ವ ಸಮಯ ಮತಹಾಯ, ತನ್ನ ಪ್ರತಿಜ್ಞೆ ಬಿಟ್ಟು ನನ್ನ ಪ್ರತಿಜ್ಞೆ ಹಿಡಿಸಿಬಿಟ್ನಲ್ಲ ಕೃಷ್ಣ, ಅದಕ್ಕೆ ಭಕ್ತ ವತ್ಸಲ ಅಂತ ಕರೀತ. ನನ್ನ ತನ್ನ ಪ್ರತಿಜ್ಞೆ ಬಿಟ್ಟ, ನನ್ನ ಪ್ರತಿಜ್ಞೆ ನಡೆಸ್ತೇನೆ. ಚಕ್ರ ಹಿಡಿಯೋದಿಲ್ಲ ಅಂತ ತನ್ನ ಪ್ರತಿಜ್ಞೆ, ಚಕ್ರ ಹಿಡಿಸ್ತೇನೆ ಅಂತ ನನ್ನ ಪ್ರತಿಜ್ಞೆ, ನನ್ನ ಪ್ರತಿಜ್ಞೆ ಸತ್ಯ ಮಾಡಲಿಕ್ಕೆ ತನ್ನ ಪ್ರತಿಜ್ಞೆ ಬಿಟ್ಟ ಅಂದಮೇಲೆ ಎಂಥ ಕೃಷ್ಣ. ನಮೋ ಬ್ರಹ್ಮಣ್ಯ ದೇವಾಯ, ಓ ಬ್ರಾಹ್ಮಣ ಹಿತಾಯ ಚ ಜಗದ್ಧಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಅವರು ಹೇಳಿದ ಶ್ಲೋಕ ವಿಶ್ವಸ್ತವರಾಜದಲ್ಲಿ ಅವರ ಮಾತಿರುವುದು, ಎಂಥ ಕೃಷ್ಣ. ಅದು ಅಷ್ಟು ಭಕ್ತಿ ಅವರಿಗೆ, ಯುದ್ಧ ಮಾಡಿ ಕೋಳಿಲ್ಲ, ಅವರು ಭೀಷ್ಮರ ಹಾಗೆ ಕುತ್ಕೊಂಡ್ಬಿಟ್ರಂತ ಕೆಳಗೆ. ಕೃಷ್ಣ ಪ್ರಸೀದ ದೇವೇಶ ಜಗನ್ ನಿವಾಸ, ಸ್ತೋತ್ರ ಹೇಳ್ತಾ ಕುತ್ಕೊಂಡ್ಬಿಟ್ರದ್ದು. ಯುದ್ಧರಂಗದಲ್ಲಿ ಸ್ತೋತ್ರ ಮಾಡ್ತಾ ಇದ್ದಾರೆ, ಕೃಷ್ಣ ಬರ್ತಾರೆ ಇದ್ದಾನೆ ಫಾಸ್ಟ್ ಆಗಿ. ಅಂದ್ರೆ ಭೀಷ್ಮರು ಕೃಷ್ಣನ್ ಹೇಗೆ ಅರ್ಥ ಮಾಡ್ಕೊಂಡಿದ್ದಾರೆ, ಅಗ್ರಪೂಜೆ ಕೃಷ್ಣನಿಗೆ ಮಾಡಬೇಕು ಅಂತ ಹೇಳಿದವರಿಗೆ ಒಳ್ಳೆ ಸ್ಪಷ್ಟ ಜ್ಞಾನ ಅವರಿಗೆ, ಎಂಥ ಭಾಗ್ಯ ಇದು ಅಂತ ಹೇಳಿದ್ದು. ನೆಲ ಕೆಳಗೆ ಕೂತಿದ್ದು ಕೃಷ್ಣಾರ್ಪಣ ಅಂತ ಹೇಳ್ತಾ ಸ್ತೋತ್ರ ಮಾಡ್ತಾ ಕುತ್ಕೊಂಡ್ಬಿಟ್ಟಿದ್ದಾರೆ. ಪ್ರಸೀದ ದೇವೇಶ ಜಗನ್ ನಿವಾಸ, ಆ ಕ್ಷಣಕ್ಕೆ ಅರ್ಜುನ ಓಡಿ ಬರ್ತಾ ಇದ್ದಾನೆ. ಕೃಷ್ಣ ಕೃಷ್ಣ ಅಂತ ಕಾಲು ಹಿಡ್ಕೊತಾನೆ, ಕೃಷ್ಣ ತರದ ಹೇಳ್ಕೊಂಡು ಹೋಗ್ಬಿಟ್ಟಂತ ಅಲ್ಲಿ ಮೂತ ಮುಂದಕ್ಕೆ ಹೇಳ್ಕೊಂಡು. ಆ ಕೃಷ್ಣ ಈ ಜಗತ್ತನ್ನೇ ಹೇಳ್ಕೊಂಡು ಹೋಗಿ, ಕೃಷ್ಣ ಅರ್ಜುನ ಆಮೂಲೆ ಲೆಕ್ಕ ಪಾಪ, ಅರ್ಜುನ ಹೇಳ್ಕೊಂಡು ಹೋಗ್ತಾ ಇದ್ದಾನೆ ಮುಂದಕ್ಕೆ. ಕೃಷ್ಣ ಅರ್ಜುನ ಹೇಳ್ತಾನೆ, ಕೃಷ್ಣ ಕೃಷ್ಣ ದಯವಿಟ್ಟು ನಂಗೆ ಅರ್ಥವಾಯ್ತು, ನೀನ್ ಚಕ್ರ ಹಿಡಬೇಡ, ನೀನ್ ಪ್ರಯತ್ನೆ ಬಿಡಬೇಡ, ಈಗ ನಾನು ಚೆನ್ನಾಗಿ ಯುದ್ಧ ಮಾಡ್ತೇನೆ, ನನ್ ಬುದ್ಧಿ ಬಂದಿದೆ, ಈಗ ಚೆನ್ನಾಗಿ ಯುದ್ಧ ಮಾಡ್ತೇನೆ, ದಯವಿಟ್ಟು ಕ್ಷಮಿಸು ಕ್ಷಮಿಸು ಯುದ್ಧ, ನೀವು ಚಕ್ರ ಬಿಡಬೇಡ ಅಂತ ಹೇಳ್ತಾ ಬರ್ತಿದ್ದಾನೆ. ಕೃಷ್ಣ ಹೇಳ್ಕೊಂಡು ಹೋಗ್ತಾನೆ ಇದ್ದಾನೆ ಮುಂದಕ್ಕೆ. ಆ ಸಮಯದಲ್ಲಿ ಅರ್ಜುನ ಹೇಳ್ತಾರೆ, ಅಭಿಮನ್ಯುವಿನ ಮೇಲೆ ಆಣೆ, ಚೆನ್ನಾಗಿ ಯುದ್ಧ ಮಾಡ್ತೇನೆ ಅಂತ ಹೇಳಿದ್ರೆ. ಆಗ ಕೃಷ್ಣ ನಿಂತನಂತೆ, ಬರಿ ಬಾತಿ ಒಪ್ಪೋದಿಲ್ಲ ಅರ್ಜುನ, ಅದಕ್ಕೆ ಆಣೆ ಮಾಸ್ಕೊಂಡು ಬಿಟ್ಟಂತ ಕೃಷ್ಣ. ಅದಕ್ಕೆ ತನ್ನ ಮಗನಿಗೆ ಭಾರಿ ಪ್ರೀತಿ ಅಲ್ಲ, ಅದಕ್ಕೋಸ್ಕರ ಅಭಿಮನ್ಯುವಿನ ಮೇಲೆ ಆಣೆ ಅಂತ ಹೇಳಿದ ತಕ್ಷಣ ಕೃಷ್ಣ ನಿಂತ ಮಾತಾಡ್ಲಿಲ್ಲಂತೆ. ಚಕ್ರವರ್ತಿ ಆಗ ಮಾಯ ಹೋಗ್ಬಿಡ್ತದೆ. ಕೃಷ್ಣ ವಾಪಸ್ ಬರ್ತಾ ಒಂದು ಬಿಗುಮುಖ ಹಾಕೊಂಡು ಬಂದ, ಜ್ವರ ಬಂದ್ಬಿಟ್ಟು ಮತ್ತೆ ಕೂತ್ಕೊಂಡು ಮತ್ತೆ ಸರಿ ಸೆಲ್ಲ ಸರಿ ಮಾಡ್ಕೊಂಡು ಬಿಟ್ಟು ಕುದುರೆ ಹಗ್ಗ ಹಿಡ್ಕೊಂಡು ನಿಂತ್ಕೊಂಡಿದ್ದೆ. ಅರ್ಜುನ ಬಂದು ಕೊಡ್ತಾ ಇದ್ದಾನೆ, ಆಗ ಓಡಿಸಿದ ಆಗ ಅರ್ಜುನ ಯುದ್ಧ ಶುರು ಮಾಡಿದ್ರಂತೆ. ಅಲ್ಲಿವರೆಗೆ ಯುದ್ಧ ಮಾಡ್ಲಿಲ್ಲ. ಕೃಷ್ಣ ತೋರಿಸ್ತಾನೆ, ಇನ್ನೊಬ್ರಿಗೆ ಕೆಲಸ ಮಾಡಿಸ್ಬೇಕಾದ್ರೆ ನಾವು ಮಾಡಿ ತೋರಿಸಿದ್ರೆ ಅವ್ರು ಮಾಡಕ್ ಶುರು ಮಾಡ್ತಾರೆ ಅಂತ ಹೇಳ್ತಾ. ನಾವು ಮಾಡಿ ತೋರಿಸಿ ಅವ್ರು ಶುರು ಮಾಡ್ತಾರೆ. ಮನೆ ಯಾರು ಕಸನೇ ಬೆಳೆದಿಲ್ಲ, ಹೆಡ್ ಮಾಸ್ಟರ್ ಬಂದು ತರಕೆ ಹಿಡ್ಕೊಂಡ್ರು, ಎಲ್ಲ ಹೊರ ಬರ್ತಾರೆ. ಯಾರು ಸಾರ್ ನಾವು ಬರುತ್ತೀವಿ, ಎಲ್ಲ ಹೊರ ಬರ್ತಾರೆ ಸಭೆ. ಇವತ್ತಿನ ಗ್ಯಾರಂಟಿ ಇಲ್ಲ, ಬರ್ಕೊಂಡು ಹೋದ್ರೆ ಸಾರ್ ತೊಳ್ಬೇಕಿದೆ. ಇವತ್ತೇನು ಗ್ಯಾರಂಟಿ ಇಲ್ಲ, ನೀವೇ ಬಿಡ್ತಾರೆ, ಬರೀ ಆಮೇಲೆ ಕರೆದು ಬರ್ತೀವಿ ಅಂತ ಹೇಳಿಬಿಡ್ತಾರೆ. ಇವತ್ತಿನ ಜನ ವ್ಯಾಲ್ಯೂಸ್ ಇಲ್ಲ, ಈಗ ಹೇಳಿದ್ರಲ್ಲ ವ್ಯಾಲ್ಯೂಸ್ ಹೋಗ್ತಾ ಇದೆ. ದೊಡ್ಡವ್ರು ಮಾಡಿದ ನಾಚಿಕೆ ಆಗಿರ್ಬೇಕು ನಮಗೆ. ಅಲ್ಲಿ ಇವತ್ತು ರಾಘವೇಂದ್ರ ಸ್ವಾಮಿಗಳು ಹಾಗೆ ಕೂತಿದ್ದಾರೆ, ಏಕಾಶಿ ಉಪವಾಸ ಅಂದ್ರೆ ಪಾಪ ಅವ್ರು ಕೂತಿದ್ದಾರೆ ಅಂತ ತಿಳ್ಕೊಂಡು ಏನರ್ಥ? ನಮಗೆ ಪಾಠ ಹೇಳ್ತಾರೆ ತಿಳ್ಕೊಂಡ್ರೆ ಪಾಪ ಅವ್ರು ಕೂತಿದ್ದಾರೆ, ಕುತ್ಕೊಳ್ಳಿ ನಾವು ಜಾಸ್ತಿ ಬಂದ್ರೆ ಆಯ್ತು ಕಾರಣಿಗೆ ಅಂತ ಹೋದ್ರೆ ಎಷ್ಟು ಗೊತ್ತಿನ ಅದು ಒಂದು. ಎಷ್ಟು ಪ್ರದಕ್ಷಿಣೆ ಹಾಕಿದ್ರೆ, ಎಷ್ಟು ಪಂಚಾಮೃತ ಮಾಡಿದ್ರೆ, ಎಷ್ಟು ಅಷ್ಟೋತ್ತರ ಮಾಡಿಸಿದ್ರೇನಂತೆ. ಅವ್ರ ಆದರ್ಶನೇ ಗೊತ್ತಿಲ್ಲ ನೀವೀಗ, ಅವ್ರ ಆದರ್ಶನೇ ಬೇಕಿಲ್ಲ ನಿಮಗೆ. ಏನು ಅನುಗ್ರಹ ಮಾಡೋದು ಈ ಮಧ್ಯೆ ಅವರು ನಮಗೆ ಶಾಖಾಗಿ ಬಿಡ್ಬೇಕಾರೆ, ಅವ್ರು ಉಪವಾಸ ಕೂತಿದ್ದಾರೆ, ನಾಳೆ ಬೆಡ್ಕಾಗಿ ಹುಡ್ಕೊ ಬಂದ್ಬಿಟ್ಟಿದ್ದೇವೆ ಅಂತ ಕೇಳಿದ್ರೆ ನಾಚಿಕೆ ಆಗಿಬಿಡ್ಬೇಕು. ನಮ್ಮ ತಕ್ಷಣ ಇನ್ಮೇಲೆ ಜನ್ಮದಲ್ಲಿ ಕೆಲಸ ಮಾಡಕ್ಕೆ ಸಾಧ್ಯ ಇಲ್ಲ. ಆಗ ರಾಯರೆಷ್ಟು ಅನುಗ್ರಹ ಮಾಡ್ತಾರೆ ನೋಡಿ. ಈ ರಾಯರ ಬಿಟ್ಟುಬಿಡಿ, ಎಂತ ಈ ಕಣ್ಣಲ್ಲ, ಜ್ಞಾನದ ಕಣ್ಣೇ ಕೊಡ್ತಾರೆ. ಅಂಧೋಪಿ ದಿವ್ಯ ದೃಷ್ಟಿ ಸ್ಯಾತ್ ಏಡ ಮೂಕೋತಿ ವಾಕ್ಪತಿ. ನಮಗೆ ಅದು ಗೊತ್ತಿಲ್ಲ, ನಾವು ಆ ದೊಡ್ಡವರನ್ನ ಸಾಮಾನ್ಯ ಅರ್ಥದಲ್ಲಿ ಉಪಯೋಗಿಸ್ತಾ ಇದ್ದೇವೆ, ಬಹಳ ತಪ್ಪು. ನಿಜವಾದ ಅರ್ಥದಲ್ಲಿ ಅರ್ಥ ಮಾಡ್ಕೋಬೇಕಾದ್ರೆ ಅರ್ಜುನ ಕೃಷ್ಣನ ಅರ್ಥ ಮಾಡ್ಕೊಂಡು ಮಾಡಬೇಕು. ದೊಡ್ಡವರು ಮಾಡ್ತಾರೆ ಅಂದ್ರೆ ನಮಗೆ ನಾಚಿಕೆ ನಾವು ಮಾಡಕ್ಕೆ ಶುರು ಮಾಡಬೇಕು. ಎದ್ದದ ಆತರದು ಶ್ರೇಷ್ಠ ತತ್ತ ದೇವೇತರೋ ಜನ. ಮಕ್ಕಳಿಗೆ ಸಂಧಾನ ಮಾಡಿಸ್ಬೇಕು ತಾನೆ, ತಾನು ಮಾಡಿದ್ರೆ ತಕ್ಷಣ ಮಾಡ್ತಾನೆ, ಇವನೇ ಮಾಡಿದ್ರೆ ಅವನಾಗ ಮಾಡ್ತಾನೆ. ನಿಮ್ಮದ್ದೆ ಕೇಳಿದ್ರೆ ನೀನ್ ಮಾಡ್ತೀಯ ಅಂತ ಕೇಳಿ ಮೂರೇ ಹೇಳ್ತಲ್ಲಿ ಏನು ಮಾಡಕ್ ಬರೋದಿಲ್ಲ. ತಪ್ಪು ಕೊಡ್ತಾ ಅವ್ ಗೊತ್ತು, ಅದು ಕೇಳ್ತಾ ಅಂತ ಗೊತ್ತು, ಅದು ಹೇಳಕ್ಕೆ ಹೇಳೋದಿಲ್ಲ ಪುಣ್ಯಾತ್ಮ. ಅವ್ನಿಗೆ ಗೊತ್ತು, ಹೇಳಿರ್ತಾನೆ ಗೊತ್ತಾಗೋದು, ಮಾತೇ ಹೇಳ್ತದೆ. ಈ ಪದ್ಧತಿ ಅರ್ಥ ಮಾಡಿಕೊಂಡ ಕೃಷ್ಣ ನಮಗೆ ತೋರಿಸ್ತಾನೆ, ನೀವು ಮಾಡಿ ಮಾಡಿಸಿ ಅಂತ ಹೇಳ್ತಾನೆ. ನೀವು ಮಾಡಿ ಮಾಡಿಸಬೇಕು. ಅದಕ್ಕೆ ಆಚಾರ್ಯ, ಕೃಷ್ಣನನ್ನು ಆಚಾರ್ಯ ಅಂತ ಕರೆದಿದ್ದ, ಗೀತಾಚಾರ್ಯ ಅಂತಾನೆ ಕೃಷ್ಣನಿಗೆ ಹೆಸರು. ತಾನು ಹೇಳಿದ್ದ ಸ್ವತಃ ಮಾಡಿ ತೋರಿಸ್ತಾನಲ್ಲ, ಅದು ಆಚಾರ ಅಕ್ಷರ. ಬರೀ ಹೇಳ್ತಾ ಇರೋ ದೊಡ್ಡದಲ್ಲ, ಅನುಸರಿಸಿ ಹಾಗೆ ಮಾಡಬೇಕು. ಇದು ನಿಜವಾಗಿ ಹಾಕ್ಕೊಟ್ಟ ಪಾಠ ಅರ್ಜುನಿಗೆ ಆಗ ಅರ್ಥ ಆಯ್ತು. ಇಷ್ಟೊತ್ತು ಗೀತೆ ಕೇಳಿದ್ನಲ್ಲ, ಅದಕ್ಕಿಂತ ಜಾಸ್ತಿ ಕೃಷ್ಣನ ರಿಯಾಕ್ಷನ್ ನೋಡಿದಾಗ ಅರ್ಥ ಆಯ್ತಂತೆ. ಇವರ ಯುದ್ಧ ಮಾಡ್ತಾನೆ ಅರ್ಜುನ, ಹಾಗೆ ಒಂದು ಬಾಣ ಹೊಡೆದನಂತ ಅಸ್ತ್ರವನ್ನು ಬಿಡುತ್ತಾನೆ. 25,000 ರಥಗಳನ್ನು ಒಂದೇ ಬಾಣಕ್ಕೆ ಅಷ್ಟನ್ನು ಕೊಂದನಂತೆ. ಆಗ ಭಲೆ ಇಷ್ಟೊಂದು ಈ ಫುಲ್ ಸ್ವಿಂಗಿ ಬಂದ ಅರ್ಜುನ. ಫಸ್ಟ್ ಡೇ ಏನಿಲ್ಲ, ಹೋಗ್ಬಿಟ್ಟಿತ್ತು. ಸೆಕೆಂಡ್ ಡೇ ಬಂತು. ಭೀಮಸೇನ ಏರಿಳಿತಗಳೇ ಇಲ್ಲ ಅದೇ ರೀತಿ ಯಾವಾಗಲೂ ಕೂಡ. ಅದಕ್ಕೇನೆ ಶುದ್ಧೇ ಭಾಗವತೇ ಧರ್ಮೇ ನಿರತೋ ಎದ್ರುಕೋ ದರಹ. ಅರ್ಜುನನಿಗೆ ಮಧ್ಯ ಮಧ್ಯ ಅಂತ ಪ್ರಸಂಗ ತುಂಬಾ ಬೇಕಾಗ್ತಾ ಇತ್ತು. ಅವತ್ತಿಂದ ಯುದ್ಧದ ಮುಖ ಬೇರೆ ಆಯಿತು ಅರ್ಜುನನ ರೀತಿಯಲ್ಲಿ. ಏಕಾದಷ್ಟು ಯುದ್ಧವಾಯಿತು. ಅವಾಗ ಮೊದಲನೇ ದಿವಸ ಏನು ಗೆದ್ದಿದ್ ಸ್ವಲ್ಪ ಚೂರು ಗೆದ್ದಾಗಿತ್ತಲ್ಲ, ಅಷ್ಟು ಬಿಟ್ಟರೆ ಮತ್ತೊಂದು ಗೆಲುವು ಕಾಣಲೇ ಇಲ್ಲ ದುರ್ಯೋಧನಾದಿಗಳು. ಎರಡನೇ ದಿವಸ ಮಂಕು ಮುಖ ಮಾಡಿಕೊಂಡು ಹೋದ ವಾಪಸ್ಸು, ಕುಚ್ಚಾಬಿಟ್ಟಿದ್ದಾರೆ ಸತ್ತೋಗಿದ್ರು ಅವ್ರ ಕಡೆಗೆ. ವಾಪಸ್ ಹೋದ, ಭೀಷ್ಮರ ಹತ್ರ ಹೋದ, ಬಾಯಿ ಬಂದ ಬೈತಾನ ಅವರನ್ನ, ಜೀವನದ ದೊಡ್ಡವರು ಬೈದು ಬೈದ ಸತ್ತಿದ್ದವನು. ಯಾಕೆ ಅಂತ ಕೇಳೋದಿಲ್ಲೇ ಇಲ್ಲ, ನೀವು ಅಂಥವ್ರು ಇಂಥವ್ರು ಪಾಂಡವ ಪಕ್ಷಪಾತಿಗಳು ಹಾಗೆ ಹೀಗೆ ಬೈದು ಬಿಡ್ತಾನೆ. ಆಗ ಅವ್ರು ಹೇಳ್ತಾರೆ, ದುರ್ಯೋಧನ ಹಾಗೆಲ್ಲ ಹೇಳಬೇಡ, ಅವರು ಮಹಾವೀರರವರು, ಅವ್ರು ನಾವು ಇಷ್ಟು ಯುದ್ಧ ಮಾಡದೆ ನಾನು ಪುಣ್ಯ ಅಂತ ಹೇಳ್ತಾರೆ. ಪಾಪ ಅಂಥವ್ರ ಮುಂದೆ ಇಷ್ಟು ಮಾಡ್ತೇವೆ ಅನ್ನೋದೇ ಪುಣ್ಯ, ಅವರು ಸಹಜವಾಗಿ ಭಾರಿ ದೊಡ್ಡವರು ಅಂತ ಹೇಳುತ್ತಾರೆ. ಅವನಿಗೆ ಅರ್ಥ ಆಗೋದಿಲ್ಲ, ಮತ್ತೆ ಯಥಾ ಪ್ರಕಾರ ಸೋಲ್ತಾರೆ. ಮತ್ತೆ ಬರ್ತಾನೆ ರಾತ್ರಿ, ಏನು ತಾತ ಹೀಗಾಗ್ತಾ ಇದೆ ನಮ್ಮ ಅವಸ್ಥೆ, ಪ್ರತಿ ದಿವಸವೂ ನಾವು ಸೋಲ್ತಾ ಇದ್ದೇವೆ ಸೋಲ್ತಾ ಇದ್ದೇವೆ, ಅವ್ರು ಗೆಲ್ತಾ ಇದ್ದಾರೆ ಗೆಲ್ತಾ ಇದ್ದಾರೆ, ಏನಿದೆ ಹಣೋಬರ, ಯಾತಕ್ಕೆ ಹೀಗಾಗತ್ತೆ ಅಂತ ಕೇಳಿದ್ರೆ, ಆ ಭೀಷ್ಮರು ಹೇಳ್ತಾರೆ, ದುರ್ಯೋಧನ ಹೀಗಾಗದೆ ಬೇರೆ ಆಗ್ಲಿ ಸಾಧ್ಯನೇ ಇಲ್ಲ ಅಂತ ಹೇಳಿದ್ರೆ, ಹೀಗೆ ಆಗಬೇಕದು ಒಂದು. ಅವ್ರು ಯಾರು ಗೊತ್ತಾ, ಅವರೆಲ್ಲ ದೇವತೆಗಳು, ಮಹಾಭಾರತದಲ್ಲೇ ಬರುತ್ತೆ ವಿಶ್ವೋಪಾಖ್ಯಾನ ಅಂತ ಅವ್ರ ಹೆಸರು. ಭೀಷ್ಮರು ಮಾಡಿದಂತ ಉಪದೇಶ ದುರ್ಯೋಧನಿಗೆ, ಅವರೆಲ್ಲ ದೇವತೆಗಳು, ಅದಕ್ಕೆ ಅವರಿಗೆಲ್ಲದ ಅನಿವಾರ್ಯ, ಅದು ಹೇಗೆ ಅಂತ ಕೇಳ್ತಾನೆ. ಹಿಂದಿನ ಕಥೆ ಹೇಳ್ತಾರೆ ಅವರು, ಯಾವಾಗ ಭೂಲೋಕದಲ್ಲಿ ನಿಮ್ಮಂಥವರ ಹಾವಳಿ ಜಾಸ್ತಿ ಆಯ್ತಲ್ಲ, ಆಗ ಹೋಗಿ ದೇವತೆಗಳು ದೇವರನ್ನು ಪ್ರಾರ್ಥನೆ ಮಾಡಿದರು, ನಾರಾಯಣನನ್ನ ಆತ ಅವತಾರ ಮಾಡ್ತೇನೆ ಕೃಷ್ಣನಾಗಿ ಅಂತ ಹೇಳಿದ. ಆತನ ಸೇವೆಗೋಸ್ಕರ ಎಲ್ಲ ಅವತಾರ ಮಾಡಿ ಬಂದಿದ್ದಾರೆ ಪಾಂಡವರೆಲ್ಲ ಅಂತ ದೇವತೆಗಳು, ಅವರ ಪಕ್ಷದವರೆಲ್ಲ ದೇವತೆಗಳೇನೆ, ಅವರಿಗೆಲ್ಲ ಬರೋ ತೀರಾ ಸಹಜ, ಅದಕ್ಕೆ ಬರ್ತಾ ಇದೆ. ಅದ್ರ ವಿರುದ್ಧ ನೀವ್ಯಾರು ಗೊತ್ತಲ್ಲ, ದೈತ್ಯರು ಅಂತ ಹೇಳಿಬಿಡ್ತಾರೆ, ನೀವೆಲ್ಲ ರಾಕ್ಷಸರುಗಳು, ಅವರೆಲ್ಲ ದೇವತೆಗಳು. ಎಷ್ಟು ಸ್ಪಷ್ಟ ಹೇಳ್ತಾವೆ, ಸುಳ್ಳು ಏನು ಮುಚ್ಚಿಡ್ಲಕ್ಕೆ ಹೋಗೋದಿಲ್ಲ ಅವರು. ಡಾಕ್ಟರ್ ಹೇಳ್ತಾನಲ್ಲ, ನಿಮ್ಗೆ ಕ್ಯಾನ್ಸರ್ ಆಗಿದೆ, ಟಿಬಿ ಆಗಿ ಮುಚ್ಚಿಡೋದ್ರ ಗತಿ ಏನು, ಡೈರೆಕ್ಟ್ ಹೇಳ್ಬಿಡ್ತಾರಲ್ಲ ಆ ಟೈಪ್, ಇವೆಲ್ಲ ಶುದ್ಧ ರಾಕ್ಷಸರುಗಳು. ಅದಕ್ಕೆ ನೀವು ಸೋಲ್ತಾ ಇದ್ದೀರಿ, ನಿಮಗೆ ಗೆಲ್ಲೋದರ ಸಂಭವನೇ ಇಲ್ಲ, ನೀವು ಒಂದೇ ಒಂದು ಚಾನ್ಸ್ ಇರೋದು. ಈಗಲಾದರೂ ದೇವರಿಗೆ ಶರಣಾದ್ರೆ, ಪಾಂಡವರಿಗೆ ಅರ್ಧ ರಾಜ್ಯ ಕೊಟ್ಟರೆ ಇವ ಈಗಂತೂ ಬದುಕ್ತೀರಿ ಗ್ಯಾರಂಟಿ ಅಂತ ಹೇಳಿದ್ದ. ಯುದ್ಧ ನಿಲ್ಲುತ್ತೆ, ನೀವು ಬದುಕ್ತೀರಿ, ಇಲ್ಲದವರು ಬದುಕ ಸಂಭವ ಇಲ್ಲ. ಕೃಷ್ಣ ಸಾಕ್ಷಾತ್ ನಾರಾಯಣ, ಪಾಂಡವರೆಲ್ಲ ವಾಯುಬದಲಾದ ಯೋಧ ಅವತಾರ ಅಂತ ಹೇಳಿದಾಗ ದುರ್ಯೋಧನ ಉತ್ತರನೇ ಇಲ್ಲ. ಇವದೆಲ್ಲ ಮಹಾಭಾರತ ಪರಿಸರ ಸಿಗ್ತೀನಿ, ಯಾರು ಬರೋರಿಲ್ಲ, ಮೂರದಲ್ಲಿದೆ ಆಚಾರ್ಯ ಬರೀತಾರೆ ಅಷ್ಟೇ. ಮೂರದ ಸ್ಪಷ್ಟವಾಗಿ ಭೀಷ್ಮರ ಬಾಯಲ್ಲಿ ಬಂದಾಗ ದುರ್ಯೋಧನ ಭಾರಿ ಇದಾಯ್ತಂತೆ, ಏನು ಮಾತಾಡಲಿಕ್ಕೆ ಬರಲಿಲ್ಲ ಅವನಿಗೆ. ಆಗ ನತ್ವಾ ಗಂಭ ಬುದ್ಧಿ ಇವ, ಓ ಕೃಷ್ಣ ಅಷ್ಟು ದೊಡ್ಡವನು, ಅವನು ದೊಡ್ಡ ನಮಸ್ಕಾರ ಅಂತ ಹೇಳ್ತಾನಂತೆ. ಭಕ್ತಿಯಿಂದ ಮಾಡಲಿಲ್ಲ ಅಂತ, ಅದಾರ ಭಕ್ತಿಯಿಂದ ಮಾಡಿದನ ಮಾಡಲಿಲ್ಲ, ಗಂಭ ಬುದ್ಧಿ ಇವ ನಮಸ್ಕಾರವಾದ ಹೊರಟಂತೆ. ಮೈಯೆಲ್ಲ ಗಾಯ ಅವರಿಗೆ, ಅವ್ರ ದಿದಿ ಶುದ್ಧ ಮಾಡಿದ್ದಾನೆ, ಹೆಚ್ಚಾಗಬೇಕು ಪೆಟ್ಟಾಗಿತ್ತು. ಭೀಷ್ಮರು ನೋಡಿದ್ರಂತೆ, ತಮ್ಮ ಕೆಲಸ ತಾ ಮಾಡಬೇಕಲ್ಲ, ಕೂಡಿಸಿಕೊಂಡು ಅವರಿಗೆ ಔಷಧಿ ಲೇಪನ ಮಾಡಿದರು. ದುರ್ಯೋಧನ ಔಷಧಿ ಹಾಕಿದ್ರಂತೆ, ಬಹಳ ಇಂಟ್ರೆಸ್ಟಿಂಗ್ ರೆಫರೆನ್ಸ್ ಮಹಾಭಾರತದಲ್ಲಿ. ಔಷಧಿಯಲ್ಲಿ ಹಾಕಿದ್ರೆ ಎಲ್ಲ ಇನ್ಸ್ಟೆಂಟ್ ಕ್ಯೂರ್ ಆದಂತೆಲ್ಲವೂ ಕೂಡ, ಒಂದು ಚೂರು ಗಾಯ ಇಲ್ಲ, ಯಾತರಿಲ್ಲ, ಸುಖವಾಗಿ ಹೊರಟು ಬಿಟ್ಟನಂತೆ. ಇದು ಭೀಷ್ಮರಿಗೆ ಸೇನಾಧಿಪತಿ ಆಗಲಿ ಮತ್ತೊಂದು ಅರ್ಹತೆ ಇರುವಂತೆ. ಇವತ್ತು ಕಾರ್ ಡ್ರೈವರ್ ಮೆಕ್ಯಾನಿಕ್ ಆಗಿರ್ತದಲ್ಲ, ಅವ್ನು ಗುಡ್ ಮೆಕ್ಯಾನಿಕ್ ಆಗಿರ್ಬೇಕು, ಇಲ್ಲದವರು ಕಲಿತಾ ಇರ್ಬಿಡ್ತಾರೆ. ಇವತ್ತು ಯುದ್ಧ ಮಾಡತಕ್ಕಂಥವ್ರಿಗೆ ಅದು ಗೊತ್ತು, ಇಮಿಡಿಯೇಟ್ ನಮಗೆ ಗೊತ್ತಿರ ಫಸ್ಟ್ ಏಡ್ ಗೊತ್ತಿದ್ದಾಗ ಗೊತ್ತಿರಬೇಕಲ್ಲ ಕೂಡ ಅವರಿಗೆ, ತಕ್ಷಣ ಏನ್ ಮಾಡಬೇಕು ಅಂತೇಳಿ. ಇವತ್ತು ಪವರ್ಫುಲ್ ಮೆಡಿಸಿನ್ಸ್ ಇದೆ, ಅಂತಂತ ಇದು ಬಂದಿರುತ್ತೆ, ಆಟಗಾರರು ಪೆಟ್ಟು ತಿಂದಿರ್ತಾರೆ, ಸ್ಟಿಚಸ್ ಆಗ್ತಾರೆ ಎಷ್ಟೋ ಸಲ, ಯಾವುದು ಪೇನ್ ಕಿಲ್ಲರ್ ಕೊಟ್ಟರೆ ಮತ್ತೆ ಆಟ ಆಡ್ತಾನೆ ಇಮಿಡಿಯೇಟ್, ಅಷ್ಟು ಜ್ವರ ಅಷ್ಟು ನಮ್ಮಲ್ಲಿ ಇದಿದೆ. ಅದನ್ನ ಅಲ್ಲಿ ತೋರಿಸ್ತಾರೆ, ಬರೀ ಅದು ಪೇನ್ ಕಿಲ್ಲರ್ ಅಲ್ಲ, ಇಮಿಡಿಯೇಟ್ ಕ್ಯೂರ್ ಆಗ್ತಿತ್ತಂತ, ಅಂತ ಔಷಧಿ ಇತ್ತಂತ. ಅದೆಲ್ಲ ಮಿಸ್ಸಿಂಗ್ ಇವತ್ತಿನ ದಿವಸ, ಅಂದ್ರೆ ಇವತ್ತು ಅಲೋಪತಿಯಲ್ಲಿ ಮೀರಿಸ್ತಕ್ಕಂಥದ್ದು. ಇವತ್ತು ನಿಲ್ಸಷ್ಟು ಬೇರೆ ಗೊತ್ತಾಗದಂತೆ ಮಾಡೋ ಶಕ್ತಿ ಇದೆ ಹೊರತು ವಾಸಿ ಮಾಡೋ ಶಕ್ತಿ ಇಲ್ಲ ಇನ್ಸ್ಟೆಂಟ್ ಆಗಿ, ಅಂತ ಔಷಧಿ ಗೊತ್ತಿತ್ತಂತೆ ಭೀಷ್ಮರಿಗೆ. ಆಕೆಲ್ಲ ಮಾಡಿ ಕಳಿಸಿಕೊಟ್ಟರು. ಇದರಲ್ಲಿ ವೈದ್ಯರುಗಳು ಅದರಲ್ಲಿ ಸಂಶೋಧನೆ ಮಾಡಿದ್ರೆ ಗೊತ್ತಾಗತಕ್ಕಂಥ ವಿಚಾರಗಳು. ಆ ಹಿನ್ನೆಲೆಯಲ್ಲಿ ಇಂಥ ಅಭೂತಪೂರ್ವವಾದ ಔಷಧಿ ಶಾಸ್ತ್ರದ ಬಗ್ಗೆ ಪರಿಚಯ ಆಗಬೇಕು ಅಂತಿದ್ರು ಕೂಡ ಮಹಾಭಾರತ ಮಾಹಿತಿ ಕೊಡುತ್ತೆ ಎಂಬುದು ಆಶ್ಚರ್ಯ. ಮತ್ತೆ ಯುದ್ಧಕ್ಕೆ ಹೋದ, ಯಥಾ ಪ್ರಕಾರ ಯುದ್ಧ ದಿನ ಬೆಳಗಾರ ವಿಚಿತ್ರ ಯುದ್ಧ ನಡೀತಾ ಇದೆ. ಒಂದು ಹಂತದೊಳಗೆ ಭಾರಿ ಭಯಂಕರವಾದ ಯುದ್ಧ, ಸಾತ್ವಿಕಿ ಮತ್ತು ಭೂರಿಶ್ರವಸಿ ಯುದ್ಧ ನಡೆಯುತ್ತಾ ಇದೆ. ಸಾತ್ವಿಕಿ ತುಂಬಾ ಸಾತ್ವಿಕ ಪಾಂಡವರ ಕಡೆಯವನು, ಭೂರಿಶ್ರವಸಿ ತುಂಬಾ ಸಾತ್ವಿಕ ಕೌರವ ಕಡೆ ಸೇರ್ಕೊಂಡ್ಬಿಟ್ಟಿದ್ದಾನಷ್ಟೇ. ಇಬ್ಬರಿಗೂ ಬದ್ಧ ವೈರ, ಇಬ್ಬರಿಗೂ ಭಾರಿ ವೈರ, ಯಾವುದೋ ಕಾರಣ ಹಳೇ ಜಲಚಗಳೆಲ್ಲ ಕೂಡ ಇಲ್ಲಿ ತಂದ್ಕೊಂಡ್ಬಿಟ್ಟಿದ್ದಾರೆ ಅವರು. ಪಾಂಡವರು ಕೌರವಗಳ ಮೇನ್ ಮಧ್ಯೆ ಮಧ್ಯೆ ಒಳಗೆ ಸೇರಕ್ಕೆ ಒಂದು ಕಾರಣ ಇತ್ತಂತೆ, ಅವರ ಜಗಳ ತೀರಿಸಿಕೊಳ್ಳೋಕ್ಕೋಸ್ಕರ ಆ ಕಡೆ ಸೇರ್ಕೊಂಡಿದ್ದಾರೆ ಕೆಲವರೆಲ್ಲ, ಅವರ ಫ್ಯಾಮಿಲಿ ಮ್ಯಾಟ್ರೆಸ್ ಅಲ್ಲಿ ತರ ಮಾಡ್ಕೊಂಡ್ಬಿಟ್ಟಿದ್ದಾರೆ ಪಾಪ. ಅದಕ್ಕೋಸ್ಕರ ಯುದ್ಧ ನಡೀತಾ ಇದೆ. ಆ ಯುದ್ಧದಲ್ಲಿ ಸಾತ್ಯಕ್ಕೆ 10 ಮಕ್ಕಳನ್ನ ಭೂರಿಸೋಸ್ಕೊಂಡು ಹಾಕಿಬಿಟ್ನಂತೆ. ದುರ್ಯೋಧನಗೋಸ್ಕರ ಎಷ್ಟರ ಸಾಯ್ತಾರೆ ಲೆಕ್ಕ ಹಾಕಬೇಕು. ಅದಕ್ಕೆ ಶಸ್ತ್ರೀಗೆ ಕುರುಪಾಂಡವರ ಯುದ್ಧ, ಆದರೆ ಬರೀ 5 ಜನ 100 ಜನ ಯುದ್ಧ ಆಗಲಿಲ್ಲ, ಕೋಟ್ಯಂತರ ಜನಗಳ ವಿನಾಶದ ಯುದ್ಧ ಆಗ್ತಾ ಇದೆ. ಅಥವಾ ಅದನ್ನು ಭೂರಿಶ್ರವಸ್ಸದ ಆ ಪರಾಕ್ರಮ ನೋಡಿ ಸಾತ್ಯಕ್ಕೆ ಗಾಬರಿ ಆಯಿತು. ಅವರು ರಥ ಗೀತೆಯಲ್ಲಿ ಮುರಿದಾಕ್ತಾನೆ ಭೂರಿಶ್ರವಸ್ಸು. ಭೀಮಸೇನ ಬಂದು ರಥವನ್ನು ಏರಿಸಿಕೊಂಡು ಅವನ ಸುತೋ ಅನಿಲ ಆರೋಪ ಯಾ ಮಾಸ ಸುತೋ ನಿಲಸ್ಯ ರಥರಕುಶರು ಮುಂದೆ ಹೊರಟನಂತೆ. ಆ ಕಡೆ ಯುದ್ಧ, ಇನ್ನೊಂದು ಕಡೆಗೆ ಮತ್ತೊಂದು ದಿವಸದ ಯುದ್ಧದೊಳಗೆ ಇರಾವಂತ ಪಾಂಡವರ ಕಡೆ ಅರ್ಜುನನ ಮಗ, ಹಿಂದೆ ಗೊತ್ತಿದೆ ಉಲೂಪಿಯಲ್ಲಿ ಹುಟ್ಟಿದವನು ಇರಾವಾನ್ ಅಂತ ಅವನ ಹೆಸರು, ಅರ್ಜುನನ ಮಗನ ಮಗ ಅವನು. ಬಲೀ ಸಪಾರ್ಥ ಪ್ರಥಮೋದ್ಭವತ್ವಾತ್ ಅಂತ ಹೇಳಿದ್ದಾರೆ. ಇರಾವಾನ್ ಅವನ ಹಾವು, ವಿಲೋಪಿ ಹಾವು, ಅವಳ ಮಗನ ಹುಟ್ಟಿದ್ದಕ್ಕೆ ಅವನ ಹಾವಿನಾಕಾರದಲ್ಲಿ ಇದ್ದವನು. ಅವನು ಕಾಮರೂಪಿ ಆದ್ದರಿಂದ ಮನುಷ್ಯ ರೂಪದಲ್ಲಿ ಯುದ್ಧ ಮಾಡ್ತಾ ಇದ್ದ. ಅವನು ಯುದ್ಧ ಶುರು ಮಾಡಿದ. ಶಾಕುನೇಯಾಂ ಷಡೇಕಃ, ಶಕುನಿ ಆರು ಮಕ್ಕಳನ್ನ ಒಬ್ಬನ ಕೊಂದು ಹಾಕಿಬಿಟ್ಟನಂತೆ. ಆರು ಮಕ್ಕಳನ್ನ ಕೊಲ್ತಾನೆ ಶಕುನಿ, ಭಾರಿ ಸಂಕಟ ಆಯಿತು. ಆಗ ಅಲಂಬುಸ ಅಂತ ಒಬ್ಬ ರಾಕ್ಷಸ ಬರ್ತಾನೆ. ಅಲಂಬುಸ ಅಂತ ಒಬ್ಬ ರಾಕ್ಷಸ, ಇಂತರ ಹೆಸರು ಇರ್ತಾವಂತ ಯಾರು ಕೇಳಬಹುದು? ಅಲಂಬುಸ ಗಿಲಂಬುಸ ಬುಷ್ ಗಿಶ್ ಇಲ್ವೇನು ಇವತ್ತಿನ ದಿವಸ? ಅಲಂಬುಷ್ ಅಷ್ಟೇ ವ್ಯತ್ಯಾಸ, ಇದೊಂದು ಸ್ವಲ್ಪ ಎಂದು ಸೇರಿರುತ್ತೆ ಅಷ್ಟೇ. ಅಂದರೆ ಮಹಾಭಾರತ ಹೆಸರುಗಳು ಬೇರೆ ಕಡೆ ಎಷ್ಟೋ ಕಡೆ ಹೋಗಿದೆ ಅನ್ನೋದಕ್ಕೆ ಸಾಕ್ಷಿ. ಮುಂದೆ ಆ ದುಷ್ಟದ ಅವರ ಹೆಸರು ಅಲಂ ಅಂತ ಹಿಂಸರಿಸಿದ್ದಾರೆ ಅಷ್ಟೇ ಹೊರತು ಬಂದ. ಯುದ್ಧ ನಡೀತಾ, ಇಬ್ಬರಿಗೂ ಜೋರು ಯುದ್ಧ ನಡೀತಾ ಇದೆ. ಇರಾವಂತ ಮಹಾಪರಾಕ್ರಮಿ, ಅವನ ನಾಗ ಮಂತ್ರಾಸ್ತ್ರ ಬಲ್ಲವನು, ಇವನು ಮಹಾಪರವ ರಾಕ್ಷಸವನು. ಇಬ್ರು ಯುದ್ಧ ಆಗ್ತಿರ್ಬೇಕಾದ್ರೆ ಎಲ್ಲ ಇವನ ರಥ ಅವನು ಪುಡಿ ಮಾಡ್ತಾನೆ, ಅವ್ರ ಇವನು ಪುಡಿ ಮಾಡ್ತಾನೆ, ಕವಚೆ ಕತ್ತರಿಸ್ತಾನೆ, ಎಲ್ಲ ಆಲ್ಮೋಸ್ಟ್ ಈಕ್ವಲ್ ಫೈಟ್ ಆದಾಗತ್ತೆ. ಕೊನೆಗೆ ಚಿತ್ರ ವಿಚಿತ್ರ ಮಾಯಾವಿಗಳಿಬ್ರು ಕೂಡ, ಅವನು ನಾಗನಾಗಿ ಮಾಯಾವಿ, ಒಂದು ರಾಕ್ಷಸರಾಗಿ ಮಾಯಾವಿ, ಒಂದು ಬೇರೆ ಬೇರೆ ರೂಪವನ್ನು ಯುದ್ಧ ಮಾಡ್ತಾ ಇರ್ತಾರೆ. ಕೊನೆಗೆ ಅವನು ಏನ್ ಮಾಡಿದನಂತೆ, ಒಂದು ನಿಜವಾದ ರೂಪ ತಗೊಂಡ, ಹಾಲಿನ ರೂಪನ ತಗೊಂಡಂತೆ. ಕೊನೆಗೆ ಹಾಲಿನ ರೂಪದಲ್ಲಿ ಬಿಸುಗುಟ್ಟು ತಗೊಂಡು ಕಚ್ಚಲಕ್ಕೆ ಅಂತ ಬಂದಾಗ ಇವರು ಗರುಡನ ರೂಪ ತಗೊಂಡಂತೆ, ತಗೊಂಡನ್ನು ಕೊಂದು ಹಾಕಿಬಿಡ್ತಾರೆ. ಮಾಯಾವಿ ಇವನು, ಅವನು ಕೊಂದಾಗ್ತಾರೆ. ಅರ್ಜುನ ಆ ಮಗನು ಸತ್ತ ಈಗ, ಅವನು ಮಂಗಳನ ಅವತಾರ, ಅದು ಇಂಪಾರ್ಟೆಂಟ್. ನಾವು ಕೇಳಿದ ನವಗ್ರಹಗಳಲ್ಲಿ ಮಂಗಳ ಇದ್ದಾನಲ್ಲ, ಅವನ ಅವತಾರ ಇರಾವನ್, ಅವನು ಸತ್ತೋದ. ಅವರೆಲ್ಲ ಶತ್ರು ಅಲ್ಲ, ಅವತಾರ ಕಾರ್ಯಗಳು ವಾಪಸ್ ಹೋದ್ರು ಅಂತ. ತಮ್ಮ ಅವತಾರ ಕಾರ್ಯವನ್ನು ಮುಗಿಸೋದು ವಾಪಸ್ ಹೋಗ್ತಿರೋದು ಅಷ್ಟೇ. ಅವರ್ಯಾರು ದುರ್ಗತಿಗೆ ಹೋಗ್ತಕ್ಕಂಥವರಲ್ಲ. ಸಾಮಾನ್ಯ ಯೋಧರುಗಳೇ ಧರ್ಮ ಕಾರ್ಯಕ್ಕೋಸ್ಕರ ದೇಹತ್ಯಾಗ ಮಾಡಿದ ಸದ್ಗತಿ ಹೋಗ್ತಾರೆ. ಇವರು ಸ್ವತಃ ದೇವತೆಗಳು, ಅವತಾರ ಮುಗಿಸೋದು ವಾಪಸ್ ಹೋಗ್ತಿರೋದೇನೇ ಕೆಲಸ? ಈ ಹೊತ್ತಿಗೆ ಆ ಅಲಂಬುಸ ನನ್ನ ಎದುರಿಸಿ ಘಟೋತ್ಕಚ ಬರುತ್ತಾರೆ, ಭೀಮಸೇನ ಮಗ ಬರ್ತಾರೆ. ಅದೋರೇ ಬರ್ತಾನೆ ಅಲಂಬುಸ, ಇಷ್ಟೆಲ್ಲ ಮಾಡಿದ ಘಟೋತ್ಕಚ ಅಂತ ಹೆದರಿಕೆ ಆಗುತ್ತೆ, ಓಡೋಗ್ಬಿಡ್ತಾನೆ. ಅದರ ಯುದ್ಧವಾಗ್ತಾ ಇದೆ, ಘಟೋತ್ಕಚ ಬಂದಿದ್ದನ್ನ ನೋಡಿ ಅವನ ಮೇಲೆ ದುರ್ಯೋಧನಾದ ಎಲ್ಲ ಯುದ್ಧದಲ್ಲೇ ಶುರು ಮಾಡ್ತಾರೆ. ಅವೆಲ್ಲರನ್ನೂ ಘಟೋತ್ಕಚ ಎದುರಿಸಿ ಶುರು ಮಾಡ್ತಾರೆ, ಒಬ್ಬೊಬ್ಬರನ್ನ ಎದುರಿಸಕ್ಕೆ ಶುರು ಮಾಡ್ತಾನೆ. ಆ ಸಮಯಕ್ಕೆ ಎಲ್ಲರೂ ಗೊತ್ತಾಗ್ತಾರೆ ಘಟೋತ್ಕಚರ ಪರಾಕ್ರಮ ಭಾರಿ ದೊಡ್ಡದ. ನಿರ್ವೃತ್ತಿ ಅವತಾರ ಅವರು, ಸ್ವಾಮಿ ಬಳಗ ರುದ್ರದೇವರ ಆವೇಶ ಬೇರೆ, ಭಾರಿ ಜೋರು ಯುದ್ಧ ಮಾಡ್ತಾರೆ. ಭೀಷ್ಮ, ದ್ರೋಣ, ಕರ್ಣ ಎಲ್ಲರೂ ಸೇರ್ಕೊಂಡ್ಬಿಡ್ತಾರೆ ಕಟ್ಟುವ ಹೊಡಿಲಕ್ಕೆ ಅಂತ ಹೇಳಿಬಿಟ್ಟು. ಭೀಮಸೇನ ನೋಡ್ತಾನೆ, ತನ್ನ ಮಗ ಉಗ್ರನಾಗಿಬಿಡ್ತಾನೆ ಪಾಪ ಯೋಗ್ಯ. ಭೀಮಸೇನ ಬಂದಂತಲ್ಲಿಗೆ ಮುಂದಂತ ಎಲ್ಲ ಓಟ, ಇವ್ರು ಯಾರು ಬರ್ತಿರೇ ಇಲ್ಲ. ಭೀಮಸೇನ ಬಂದ್ರೆ ಯುದ್ಧ ಮಾಡೋ ಧೈರ್ಯ ಯಾರಿಗೂ ಇರ್ತಿರ್ಲಿಲ್ಲ, ಅದನ್ನ ಕೃಷ್ಣ ಹೇಳಿದ್ದ. ಭೀಮಸೇನ ಕೋಪ ಮಾಡಿಕೊಂಡ್ರೆ ಮುಖ ನೋಡ ಯೋಗ್ಯತೆ ನಿಮಗಿಲ್ಲ ಅಂತ ಹೇಳಿದ್ದ. ನಹೀಮೇ ಸರ್ವರಾಜಾನಃ ಪರ್ಯಾಪ್ತ ಸಹಿತಾಸ್ತ್ರಯ ವೃದ್ಧಸ್ಯ ಭೀಮಸೇನಸ್ಯ ಪ್ರೇಕ್ಷಿತು ಮುಖ ಮಾಹವೇ. ಕೃಷ್ಣ ಹೇಳಿದ ಮಾತು ಸತ್ಯವಾಗ್ತಾ ಇದೆ. ಹೇಗೆ ಭೀಮಸೇನ ಮಾಡಿದ್ದು ಗೊತ್ತೇನು? ಗದಗ ನಡ್ಕೊಂಡು ಬರಲಿಲ್ಲ ಅಂತ. ಭೀಮಸೇನ ಭಾರಿ ಸಿಟ್ಟು ಬಂದ್ರೆ ನಡ್ಕೊಂಡು ಬಂದ್ರೆ ಭಾರಿ ಸಿಟ್ಟಿದ್ದ ಲೆಕ್ಕ. ಭೀಮಸೇನ ಬರಿ ಕೈಯಲ್ಲಿ ಬಂದ, ನಡ್ಕೊಂಡು ಬಂದ, ಏನು ತಗೊಂಡು ಬಂದಿಲ್ಲ ಅಂದ್ರೆ ಎದುರು ಮೇಲೆ ಶಕ್ತಿ ಯಾರಿಗೂ ಇಲ್ಲ. ಭೀಮಸೇನ ಆದ್ರೆ ರಥ ಎತ್ತಿದ್ರೆ ಸ್ವಲ್ಪ ಮೇಲಿದ್ದಾಗ ಲೆಕ್ಕ, ಆಯುಧ ಇದ್ರೆ ಬೇಲಿದ್ದಾಗ ತುಂಬಾ ಹಸಿಯಾದ ಚಮಚ ಕೊಟ್ಟು ಸಿಟ್ಟು ಬಂದ್ಬಿಡ್ತಾ, ಆಗತ್ತಿಲ್ಲ ಶುರು ಮಾಡ್ಬಿಡ್ತಾರೆ. ಚಮಚ ಕೊಟ್ಟು ಎಲ್ಲ ಕೊಟ್ಟುಬಿಟ್ಟು ಇದ್ಯಾವ ಅದು ದಾಸ್ಯ ಕಾರಣ ಎಡೆಕಾಸಿ ಮಾಡೋದನ್ನು ಕೊಟ್ಟುಬಿಟ್ರೆ ಎಷ್ಟು ಬರೋದು ಲೆಕ್ಕ ಹಾಕಿ ಅದೆಲ್ಲ ಮಾಡಿ ತಾಯಿ ತೈಬಿರೋದು ಎಲ್ಲ ಬಿಸ ಹಾಕ್ಬಿಟ್ಟು ತಗೊಂಡ್ಬಿಡ್ತಾರೆ. ಟೀಕಾರ ಅವರಿಗೆ ಬಹಳ ಇದಾಯ್ತಲ್ಲ, ಬಾಯಾರಿಕೆ ಆಯ್ತಲ್ಲ, ಬಾಯಿ ಹಚ್ಚಿಬಿಟ್ರಲ್ಲ ಆ ತೈ. ಭೀಮಾರಿಗೆ ಬಾಯಿ ಹಚ್ಚಿಬಿಟ್ಟು ತುಂಬಾ ಇದ್ದಾಗ ತಡ್ಕೊಳಕ್ ಆಗೋದಿಲ್ಲ. ಭೀಮಸೇನ ಫುಲ್ ಶೃಂಗ್ ಯುದ್ಧ ಮಾಡೋದು ಬರೀ ಕೈಲಿ ಬಂದಾಗ ಮಾತ್ರ. ಉಳಿದವರು ಸತ್ರ ತಗೊಂಡ ಶಕ್ತಿ, ಭೀಮಸೇನ ಬರೀ ಶಕ್ತಿನೇ ಭಾರಿ ಜಾಸ್ತಿ. ಎಲ್ಲ ಓಡಕ್ಕೆ ಶುರು ಮಾಡಿದ್ರಂತೆ, ಭೀಷ್ಮ ದ್ರೋಣರು ಓಡಿದ್ರಂತೆ, ಇದು ಭಾರಿ ಆಶ್ಚರ್ಯ. ಎಂಥ ಸಮರ್ಥ ಆ ಸಮಯದಲ್ಲೇನೆ ಭೀಮಸೇನ ಸಮೋ ನಾಸ್ತಿ ಸೇನಯೋರು ಭಯೋರಪಿ ಪಾಂಡಿತ್ಯೇ ಚ ಕಟುತ್ವೇ ಚ ಶೂರತ್ವೇಪಿ ಬಲೇಪಿ ಚ ಅಂತ ಭೀಮನ ಮಹಿಮೆ ಗೊತ್ತಾದ ಆಗ್ಲೇನೆ ಆ ಸಮಯಕ್ಕೆ ಮತ್ತೆ ಹೋಗುದು ಮತ್ತೆ ಯುದ್ಧ ಮಾಡುವ ನಡೀತಾನೆ ಇದೆ. ಒಂದು ಹಂತದಲ್ಲಿ ಭೀಮಸೇನ ಮೇಲೆ ಅನೇಕ ಭಗದತ್ತಾದಿಗಳನ್ನೆಲ್ಲ ಕಲಿಸ್ತಾ ಬರ್ತಾರೆ. ಭೀಮಸೇನ ಭಗದತ್ತ ಯುದ್ಧಕ್ಕೆ ಬಂದಾಗ ಘಟೋತ್ಕಚ ಈ ಕಡೆಯಿಂದ ಯುದ್ಧಕ್ಕೆ ಬಂದನಂತೆ. ಆಗ ಭೀಮಸೇನ ಏನ್ ಮಾಡಿದಂತೆ, ಭಗದತ್ತಿಗೆ ತಾನು ಯುದ್ಧಕ್ಕೆ ಹೋಗಲಿಲ್ವಂತೆ. ಜನ ಯಾಕೆ ಏನ್ ಯೋಚನೆ ಮಾಡ್ತಿದ್ದಾರೆ, ಅದಕ್ಕೆ ಕಾರಣ ಹೇಳುತ್ತಾರೆ. ಭಗದತ್ತಲ್ಲಿ ವೈಷ್ಣವಾಸ್ತ್ರ ಅಂತ ಒಂದು ಅಸ್ತ್ರ ಇದೆ, ನರಕಾಸುರನಿಗೆ ಕೊಟ್ಟಿದ್ದ ವರಾಹದೇವರು ಕೊಟ್ಟ ಅಸ್ತ್ರ. ಅದು ಅಸ್ತ್ರ ಇರೋವರೆಗೂ ಅವನಿಗೆ ಸಾವಿಲ್ಲ ಸೋಲಿಲ್ಲ. ಭೀಮಸೇನ ದೇವರು ಏನ್ ಮಾಡ್ತಾರೆ, ದೇವರ ವರ ಇದೆ, ನಾನು ಹೋಗೋ ಕಾರಣ ಇಲ್ಲ, ನಮಗನೇ ಹೋಗ್ತಾರಲ್ಲ ಮತ್ತೆ ಕೇಳ್ತೀನಿ ಅಂತ ಘಟೋತ್ಕಚನ ಬಿಟ್ಟಿರಂತೆ. ಘಟೋತ್ಕಚನ ಬಿಟ್ಟುಬಿಟ್ರಲ್ಲ, ಅಸ್ತ್ರ ಇದೆ ಅವನ ಹತ್ರ, ಭಾರಿ ದೊಡ್ಡ ಅಸ್ತ್ರ ಇದೆ, ತಾನು ಹೋಗ್ಲಿಲ್ಲ, ಮಗನ ಬಿಟ್ಟುಬಿಟ್ರಲ್ಲ, ನ್ಯಾಯನ ಇದು ಒಂದು. ಅಂದ್ರೆ ತನ್ನ ಪ್ರಾಣ ಉಳಿಸಿಕೊಳ್ಳೋದಕ್ಕೆ ಮಗನ ಕಳಿಸಿದಾಗಾಯ್ತಾ ಅಂತ ಕೇಳಿದರೆ,